मंगलम। पंच परमेष्ठी भगवान की, अहिंसा परमो धर्म की, आचार्य गुरुवर श्री विद्यासागर मुनि महाराज की, मूर्ने पाठ आवाज ಮೂರನೇ ಪಾಠದಲ್ಲಿ ಅರಿಹಂತ ಪರಮೇಷ್ಠಿಗಳ ಸ್ವರೂಪ ಹಾಗೂ ಅರಿಹಂತ ಪರಮೇಷ್ಠಿಗಳ ಅತಿಶಯಗಳು ಪ್ರಾತಿಹಾರ್ಯಗಳು ಚತುಷ್ಟಯಗಳು ಇತ್ಯಾದಿ ಅರ್ಹಂತ ಪರಮೇಷ್ಠಿಗಳ 46 ಮೂಲ ಗುಣಗಳ ಬಗ್ಗೆ ಸವಿಸ್ತಾರ ಪ್ರಶ್ನೋತ್ತರಗಳೊಂದಿಗೆ ಚರ್ಚೆ ಇದೆ. 8 ಕರ್ಮಗಳ ಅಭಾವದಲ್ಲಿ 8 ಗುಣಗಳು ಪ್ರಕಟವಾಗಬೇಕು, ಇವು ಶುದ್ಧ ಭಗವಂತರಿಗೆ ಸಾಧ್ಯ. 8 ಕರ್ಮಗಳನ್ನು ನಾಶ ಮಾಡಿದ ನಂತರ ಗುಣಗಳು ಕೂಡ 8 ಪ್ರಕಾರದಿಂದ ಆತ್ಮನಲ್ಲಿ ಪ್ರಕಟವಾಗಿ ಅವರು ಸಿದ್ಧ ಭಗವಂತರಂತ ಅನ್ನಿಸಿಕೊಳ್ತಾರೆ. ಸಿದ್ಧರ 8 ಮೂಲ ಗುಣಗಳು. ಅರಿಹಂತರಿಗೆ ಸಿದ್ಧರಿಗಿಂತ ಮೊದಲು ನಮಸ್ಕಾರ ಏಕೆ ಮಾಡಿದ್ದಾರೆ ಇತ್ಯಾದಿ ಇವೇ ಪ್ರಶ್ನೆಗಳನ್ನು ಈ ಪಾಠದಲ್ಲಿ ಕೊಟ್ಟಿದ್ದಾರೆ. ಒಂದೊಂದಾಗಿ ತಿಳ್ಕೊಳ್ಳೋಣ. ಯಾರನ್ನು ಅರಿಹಂತ ಪರಮೇಷ್ಠಿಗಳೆನ್ನುತ್ತಾರೆ? ಮೊದಲನೇ ಪ್ರಶ್ನೆ. ಯಾರು 4 ಘಾತಿ ಕರ್ಮಗಳನ್ನು ನಾಶ ಮಾಡಿರುವರೋ, ಜನ್ಮ ಮರಣ ಇತ್ಯಾದಿ 18 ದೋಷರಹಿತರೋ ಅವರನ್ನು ಅರಿಹಂತ ಪರಮೇಷ್ಠಿಗಳೆನ್ನುತ್ತಾರೆ. ಅರಿಹಂತ, ಅರುಹಂತ, ಅರ್ಹತ್ತ, ಜಿನ, ಸಕಲ ಪರಮಾತ್ಮ, ಸಯೋಗ ಕೇವಲಿ, ಇವೆಲ್ಲ ಅರಿಹಂತ ಪರಮೇಷ್ಠಿಗಳ ಪರ್ಯಾಯವಾಚಿ ಹೆಸರುಗಳಾಗಿವೆ. ಅರಿಹಂತರು ಅಂತಂದ್ರೆ ಅರಿ ಶತ್ರು. ಅರಿ ಅಂದ್ರೆ ಏನು? ಶತ್ರು. 4 ಘಾತಿ ಕರ್ಮರೂಪಿ ಶತ್ರುಗಳನ್ನ ಅರಿಗಳನ್ನ ಯಾರು ನಾಶ ಮಾಡಿದ್ದಾರೆಯೋ ಅವರಿಗೆ ಅರಹಂತರನ್ನು ಬೇಕು. ಘಾತಿ ಕರ್ಮಗಳು 4: ಜ್ಞಾನಾವರಣೀಯ, ದರ್ಶನಾವರಣೀಯ, ಮೋಹನೀಯ ಮತ್ತು ಅಂತರಾಯ. ಈ ಎಲ್ಲ 4 ಪ್ರಕಾರದ ಘಾತಿ ಕರ್ಮಗಳಲ್ಲಿ ಮುಖ್ಯವಾದ ಎಲ್ಲ ಕರ್ಮಗಳ ಮಧ್ಯದಲ್ಲಿ ಶಕ್ತಿಶಾಲಿ ಅರಿ ಯಾವುದು? ಮೋಹಿನಿ ಕರ್ಮ. ಮೋಹಿನಿ ಕರ್ಮವನ್ನು ಜಯಿಸಿದಾಗ ಅರಿಹಂತರಾಗಲಿಕ್ಕೆ ಸಮಯ ಹಿಡಿಯಲ್ಲ. ಹೆಚ್ಚಂದ್ರೆ ಅಂತರ ಮುಹೂರ್ತದಲ್ಲಿ ಆತ್ಮ ಅರ್ಹಂತ ಪರಮೇಷ್ಠಿಯಾಗಿ ಬಿಡ್ತಾನೆ. ಯಾವ ಕರ್ಮವನ್ನು ಕ್ಷಯ ಮಾಡಿಕೊಳ್ಳಬೇಕು? ಮೋಹಿನಿ ಕರ್ಮವನ್ನು ಕ್ಷಯ ಮಾಡಿದ ಅಂತರ ಮುಹೂರ್ತದಲ್ಲಿಯೇ ಜ್ಞಾನಾವರ್ಣೀಯ, ದರ್ಶನಾವರ್ಣೀಯ ಮತ್ತು ಅಂತರಾಯ, ಈ 3 ಕರ್ಮಗಳನ್ನು ಕ್ಷಯ ಮಾಡಿ ಮುನಿಗಳು ಅರ್ಹಂತ ಪದಕ್ಕೆ ಹೋಗಿಬಿಡ್ತಾರೆ. ಅರ್ಹಂತ ಪದವಿಯನ್ನು ಪಡೆದು 13ನೇ ಗುಣಸ್ಥಾನದಲ್ಲಿ ಇವರಿಗೆ 18 ದೋಷರಹಿತ ಪರಮಾತ್ಮ, ಅರಿಹಂತ, ಅರಹಂತ, ಅರುಹಂತ, ಅರ್ಹತ್ತ ಇತ್ಯಾದಿ ಈ ಯಾವ ಹೆಸರುಗಳಿವೆ ಅವೆಲ್ಲ ಪರ್ಯಾಯವಾಚಿ ಹೆಸರುಗಳು. ಇನ್ನು ಈ ಅರ್ಹಂತ ಪರಮೇಷ್ಠಿಗಳಿಗೆ 18 ದೋಷಗಳು ಇರುವುದಿಲ್ಲ ಅಂತ ಹೇಳಿದ್ದಾರೆ. ಆ 18 ದೋಷಗಳು ಯಾವುವು ಕೊಟ್ಟಿದ್ದಾರೆ ಇಲ್ಲಿ? ಇದರ ಕೊಟ್ಟಿಲ್ಲ. ರತ್ನಕರ್ಣಿಕ ಸಾವಕಾಚಾರದಲ್ಲಿ 18 ದೋಷಗಳ ಉಲ್ಲೇಖ ಇದೆ. ಭೇದ ಪ್ರಭೇದ ಸಂಗ್ರಹದಲ್ಲಿ 18 ದೋಷಗಳು ಯಾವುವು ಅನ್ನೋದನ್ನು ತಿಳ್ಕೊಳ್ಳೋಣ. ಲಾಸ್ಟ್ ಪಾನ. ಅರಿಹಂತರಲ್ಲಿ 18 ದೋಷಗಳು ಇರುವುದಿಲ್ಲ. ಯಾವುವು ಅಂತಂದ್ರೆ ಕ್ಷುದ, ಅರಿಹಂತರಿಗೆ ಹಸಿವೆ ಇಲ್ಲ. ಭಯ, ತೃಷಾ, ಅರಿಹಂತ ಪರಮೇಷ್ಠಿಗಳಿಗೆ ನೀರಡಿಕೆ ಇಲ್ಲ. ಭಯ, ಅರ್ಹಂತ ಪರಮೇಷ್ಠಿಗಳಿಗೆ ಭಯ ಕರ್ಮ ಅಂಜಿಕೆ ಇಲ್ಲ. ಅಂಜಿಕೆ ಯಾಕೆ ಇಲ್ಲ ಹೇಳಿ? ಅರ್ಹಂತ ಪರಮೇಷ್ಠಿಗಳು ಅಂಜುವುದೇ ಇಲ್ಲ. ಯಾಕೆ? ಭಯ ಕರ್ಮವನ್ನು ನಾಶ ಮಾಡಿದ್ದಾರೆ. ಭಯ ಕರ್ಮ ಮೋಹಿನಿ ಕರ್ಮ ಅಕಷಾಯ. ಈ ಅಕಷಾಯ ಮೋಹಿನಿ ಕರ್ಮವನ್ನು, ಚಾರಿತ್ರ ಮೋಹಿನಿ ಕರ್ಮವನ್ನು ನಾಶ ಮಾಡಿರುವ ಕಾರಣ ಅರಿಹಂತರಿಗೆ ಭಯವಿಲ್ಲ, ದ್ವೇಷವಿಲ್ಲ. ದ್ವೇಷ ಯಾಕೆ ಇಲ್ಲ? ದ್ವೇಷ ಎಷ್ಟು ಕಷಾಯಗಳ ಉದಯದಲ್ಲಿ ಆಗಬಹುದು? ದ್ವೇಷ, ದ್ವೇಷಭಾವ ಎಷ್ಟು ಕರ್ಮಗಳ ಉದಯದ ಕಾರಣ ದ್ವೇಷ ಆಗಬಹುದು? ಯಾವ್ಯಾವ? ಹಾಗೇನಿಲ್ಲ, ನಾಲ್ಕು ಕರ್ಮಗಳು ಕ್ರೋಧ, ಮಾನ, ಮಾಯಾ, ಲೋಭ. ಕ್ರೋಧ ಮತ್ತು ಮಾನ ಈ ಎರಡು ಕಷಾಯಗಳ ಉದಯದಲ್ಲಿ ದ್ವೇಷ ಆಗ್ತದೆ. ಮಾಯಾ ಮತ್ತು ಲೋಭ ಈ ಎರಡು ಕಷಾಯಗಳ ಉದಯದಲ್ಲಿ ರಾಗ ಆಗ್ತದೆ. ರಾಗ ಆಗಬಾರದು ಅಂತಂದ್ರೆ ಯಾವ ಕಷಾಯ ಇರಬಾರದು? ಮಾಯಾ ಮತ್ತು ಲೋಭ ಇರಬಾರದು. ದ್ವೇಷ ಆಗಬಾರದು ಅಂತಂದ್ರೆ ಏನಿರಬಾರದು? ಕ್ರೋಧ ಮತ್ತು ಮಾನ ಇರಬಾರದು. ಈ ನಾಲ್ಕು ಕಷಾಯಗಳನ್ನು ಕ್ಷಯ ಮಾಡಿರ್ತಾರೆ ಅರ್ಹಂತ ಪರಮೇಷ್ಠಿಗಳು. ಆದ್ದರಿಂದ ಇವರಿಗೆ ದ್ವೇಷವಿಲ್ಲ, ರಾಗವಿಲ್ಲ. ಮಾಯಾ ಮತ್ತು ಲೋಭ ಕಷಾಯವನ್ನು ನಾಶ ಮಾಡಿರುವ ಕಾರಣ ರಾಗವಿಲ್ಲ, ಮೋಹವಿಲ್ಲ. ಯಾವ ಕಾರಣದಿಂದ? ಲೋಭ ಕರ್ಮವನ್ನು ನಾಶ ಮಾಡಿರುವ ಕಾರಣ ಮೋಹವಿಲ್ಲ, ಚಿಂತೆ ಇಲ್ಲ. ಚಿಂತೆ ಯಾವ ಕರ್ಮದ ಉದಯದಿಂದ ಚಿಂತೆ ಆಗುತ್ತೆ? ಮೋಹಿನಿ ಕರ್ಮ. ಚಿಂತೆ ಯಾಕೆ ಆಗ್ತದೆ ಅಂತಂದ್ರೆ ಸಂಯೋಗ ವಿಯೋಗ, ವಸ್ತುಗಳ ಸಂಯೋಗ ವಿಯೋಗ ಆದಾಗ ಚಿಂತೆ ಆಗುತ್ತೆ. ಅರ್ಹಂತ ಪರಮೇಷ್ಠಿಗಳು ಯಾವುದೇ ಪ್ರಕಾರದ ಬಾಹ್ಯ ವಸ್ತುಗಳ ಸಂಯೋಗ ವಿಯೋಗದಲ್ಲಿ ಚಿಂತಿತರಾಗಲ್ಲ, ಚಿಂತೆ ಇಲ್ಲ. ಮೋಹಿನಿ ಕರ್ಮ ನಾಶ ಆಗಿರುವ ಕಾರಣ ಜರ ಅಂದರೆ ಜರ ವೃದ್ಧಾವಸ್ಥೆ. ಜರಸಿ, ಜರಸ್ ಶಬ್ದ ಇದೆ, ಇದು ಅದಕ್ಕೆ ಜರ ಅಂತಾರೆ. ಜರ, ಜರಸೌ, ಜರ್ಸ ಸಕಾರ ಅಂತ ಶಬ್ದ. ಜರ ಅಂದರೆ ವೃದ್ಧಾಪ್ಯ. ಅರ್ಹಂತ ಪರಮೇಷ್ಠಿಗಳಿಗೆ ವೃದ್ಧಾವಸ್ಥೆ ಇಲ್ಲ, ಅವರ ಶರೀರ ವೃದ್ಧರಂತೆ ಕಂಡುಬರುವುದಿಲ್ಲ. ಆಮೇಲೆ ಮೃತ್ಯು, ಮೃತ್ಯು ಇಲ್ಲ. ಮೃತ್ಯು ಯಾಕೆ ಇಲ್ಲ? ಯಾವ ಕರ್ಮವನ್ನು ಜಯಿಸಿರುವ ಕಾರಣ ಮೃತ್ಯು ಇಲ್ಲ? ಆಯು ಕರ್ಮವನ್ನು ಜಯಿಸಿದ್ದಾರೆ. ಯಾಕೆ ಮೃತ್ಯು ಇದೆಯಲ್ಲ, ಅರ್ಹಂತರಿಗೆ ಮರಣ ಇಲ್ಲ. ಯಾವ ಮರಣ ಇದೆ? ಪಂಡಿತ್ ಪಂಡಿತ್ ಮರಣ ಇದೆಯಲ್ಲ. ಆಮೇಲೆ ಮೃತ್ಯು ರಹಿತ ಅಂತ ಯಾಕಂತಾರೆ ಇವರಿಗೆ? ಹಾ, ಮೃತ್ಯು ಇಲ್ಲ. ಮೃತ್ಯು, ಮೃತ್ಯು ಇದೆಯಲ್ಲ. ಇಲ್ಲಿ ಮೃತ್ಯು ಇಲ್ಲ ಅಂತಂದ್ರೆ ಮುಂದಿನ ಭೋಗಗಳಲ್ಲಿ ಅವರಿಗೆ ಜನ್ಮ ಮರಣ ಇಲ್ಲ, ಆದ್ದರಿಂದ ಮೃತ್ಯು ಇಲ್ಲ ಅಂತ ಹೇಳ್ತಾರೆ. ಖೇದ, ಖೇದವಿಲ್ಲ. ಖೇದ ಖಿನ್ನನಾಗುವುದು, ಅಯ್ಯೋ ಹಿಂಗ್ಯಾಕಾಯ್ತು ಅನ್ನುವಂತ ಭಾವ. खेद। ಅಯ್ಯು ಜೀವಗಳೆಲ್ಲ ಯಾಕೆ ಈ ತರ ತ್ರಾಸ ಮಾಡ್ಕೋಕದವು ಅಂತ, ಸಂಸಾರದೊಳಗ ಇಷ್ಟೆಲ್ಲ ಯಾಕೆ ತ್ರಾಸಿದೆ ಇವಕ. ಕೇವಲ ಜ್ಞಾನದಲ್ಲಿ ನರಕನೂ ಕಾಣ್ತಾ ಇದೆ, ಸ್ವರ್ಗನೂ ಕಾಣ್ತಾ ಇದೆ, ಸುಖ ದುಃಖ ಎಲ್ಲ ಕಂಡು ಬರ್ತಾ ಇದೆಯಲ್ಲ. ಆದರೆ ಯಾವುದೇ ಒಂದು ದೃಶ್ಯವನ್ನ ತಮ್ಮ ಜ್ಞಾನದಲ್ಲಿ ನೋಡ್ತಾ ಇದ್ರೂ, ಸಂಪೂರ್ಣ ಜಗತ್ತನ್ನ ತಿಳಿದುಕೊಳ್ತಾ ಇದ್ರೂ ಅವರಿಗೆ ಖೇದಿಲ್ಲ. ನಾವು ಯಾವುದೇ ಅಂತ ಒಂದು ದೃಶ್ಯವನ್ನು ನೋಡಿತು ಅಂತಂದ್ರೆ ಏನ್ ನಮ್ಗೇನಾಗ್ತದೆ, ಅಯ್ಯೋ ಹಿಂಗೆ ಅಕ್ಕ ಪಾಪ ಪಾಪ ಅನ್ಕೊ ಪಾಪ, ನಾವು ಪಾಪದಲ್ಲಿದ್ದೇವೆ ಅದನ್ನ ನೋಡಲ್ಲ, ಅಯ್ಯೋ ಪಾಪ ಪಾಪ. ಅರ್ಹಂತ ಪರಮೇಷ್ಠಿಗಳಿಗೆ ಜಗತ್ತಿನ ಪ್ರತಿಯೊಂದು ವಸ್ತು ಕಾಣ್ತಾ ಇದೆ, ಒಳ್ಳೆಯದು ಕೆಟ್ಟದ್ದು ಎಲ್ಲಾ ಕಾಣ್ತಾ ಇದೆ. ಅವರ ಕೇವಲ ಜ್ಞಾನದಿಂದ ಯಾವುದನ್ನು ಮುಚ್ಚಿ ಇಡಕ್ಕೆ ಸಾಧ್ಯ ಇಲ್ಲ, ಯಾವುದೂ ಕಾಣುವುದಿಲ್ಲ ಅಂತ ಇಲ್ಲವೇ ಇಲ್ಲ. ಪ್ರತಿಯೊಂದು ಜಗತ್ತಿನ ವಸ್ತುವಿನ ಪರಿಣಾಮನ ಕಾಣ್ತಾ ಇದೆ ಕೇವಲ ಜ್ಞಾನದಲ್ಲಿ. ನರಕ ಎಲ್ಲಿದೆ? ಕೆಳಗಿದೆ, ಅದೋ ಲೋಕದಲ್ಲಿ. ಇದು ಮಧ್ಯಲೋಕ. ಅದೋ ಲೋಕದಲ್ಲಿ ಇರತಕ್ಕಂತ ಪ್ರತಿಯೊಂದು ನಾರಕೀ ಜೀವಿಗಳನ್ನ ಅವರು ಕೇವಲ ಜ್ಞಾನದಲ್ಲಿ ಕಾಣ್ತಾ ಇದ್ದಾರೆ. ಕೇವಲ ಜ್ಞಾನದ ರೇಂಜ್ ಎಲ್ಲಿ ತನಕ ಇದೆ ಅಂತಂದ್ರೆ ಅಲೋಕ ಆಕಾಶವನ್ನು ಗ್ರಹಣ ಮಾಡ್ತದೆ. ಅದು ಬಹಳ ದೊಡ್ಡ ಟವರ್ ಅದು. ಕೇವಲ ಜ್ಞಾನ ಅಂತಂದ್ರೆ ಬಹಳ ದೊಡ್ಡ ಟವರ್, ಮೂರು ಲೋಕನ್ನೆಲ್ಲ ಕ್ಯಾಚ್ ಮಾಡ್ತದೆ. ಅದು ಖೇದಿಲ್ಲ. ಅರಿಹಂತ ಭಗವಂತರಿಗೆ ಖೇದ ಅನ್ನೋದು ಇಲ್ಲವೇ ಇಲ್ಲ. ಶ್ವೇದ, ಶ್ವೇದ ಅಂದ್ರೆ ಏನು? ಬೆವರು. ಬೆವರಿಲ್ಲ ಅರಿಹಂತರಿಗೆ. ಶರೀರಿದೆ ಆದರೆ ಬೆವರಿಲ್ಲ. ದೇವತೆಗಳಿಗೆ ಬೆವರಿಲ್ಲ, ಅರಿಹಂತರಿಗೆ ಬೆವರಿಲ್ಲ, ನಾರ್ಕಿ ಜೀವಿಗಳಿಗೆ ವೈಕ್ರಿಕ್ ಶರೀರಿದೆ, ಬೆವರಿಲ್ಲ. ಮದ, ಅಹಂಕಾರ, ಅಹಂಕಾರ ಇಲ್ಲ. ಅರ್ಹಂತರಿಗೆ ಮದ ಇಲ್ಲ. ಯಾವ ಮದ ಆಗಬೇಕಾದ್ರೆ ಯಾವ ಕರ್ಮ ಬೇಕು? ಮೋಹಿನಿ ಕರ್ಮದಲ್ಲಿ ಮಾನ, ಮಾನಕಷಾಯದ ಉದಯದಲ್ಲಿ ಮದ ಆಗುತ್ತೆ, ಮದ ಆಗುವುದಿಲ್ಲ. ರತಿ ಅಂದರೆ ನೋ ಕಷಾಯ ಆಯಿತು, ಹಾಸ್ಯ ರತಿ ಅರತಿ ನೋ ಕಷಾಯ ಆಯಿತು. ಇವರಿಗೆ ರತಿ ಇಲ್ಲ ಅಂದರೆ ರಾಗಭಾವ ಉತ್ಪನ್ನ ಆಗೋಲ್ಲ. ಯಾವ ಕರ್ಮದ ಅಭಾವದಲ್ಲಿ? ಮೋಹಿನಿ ಕರ್ಮದ ಅಭಾವದಲ್ಲಿ. ವಿಸ್ಮಯ ಅಂದರೆ ಆಶ್ಚರ್ಯ, ಆಶ್ಚರ್ಯ ಪಡೋದು. ಹೊಸದೊಂದು ಏನಾದರೂ ಆವಿಷ್ಕಾರ ಬಂತು, ಮೊಬೈಲ್ನಲ್ಲಿ ಅಲ್ಲಿಯವರು ಮಾತನಾಡುವ ಕಾಣ್ತಾ ಇದ್ದಾರೆ, ನಾವು ಅವ್ರಿಗೆ ಕಾಣ್ತಾ ಇದ್ದೀವಿ, ಆಶ್ಚರ್ಯ ಆಗ್ತೈತಿ, ಹೆಂಗೇನು ಮಾಡಿದ್ರಂತ. ಈ ಆಶ್ಚರ್ಯ ಭಾವ ಮೋಹಿನಿ ಕರ್ಮ ಇರುವ ತನಕ ಅಷ್ಟ. ಮೋಹಿನಿ ಕರ್ಮವನ್ನು ನಾಶ ಮಾಡಿಕೊಂಡ್ರಿ ಅಂತಂದ್ರೆ ಆಶ್ಚರ್ಯನೂ ಆಗೋಲ್ಲ. ವಿಸ್ಮಯ, ಆಶ್ಚರ್ಯ ಅಂದರೆ ವಿಸ್ಮಯ. ಜನ್ಮ, ಮೇಲೆ ಮೃತ್ಯು ಬಂದಿತ್ತು, ಇದು ಜನ್ಮ. ಅರ್ಹಂತರಿಗೆ ಪುನರ್ಜನ್ಮವಿಲ್ಲ. ಯಾವುದೇ 84 ಲಕ್ಷ ಯೋನಿಗಳಲ್ಲಿ ಪುನಃ ಉತ್ಪನ್ನವಾಗತಕ್ಕಂಥ ಶಕ್ತಿ ಇಲ್ಲ, ನಷ್ಟವಾಯಿತು. ಆಯು ಕರ್ಮವನ್ನೇ ಕಟ್ಟಿಕೊಂಡಿಲ್ಲ ಅಂದಮೇಲೆ ಆತ್ಮ ಪುನರ್ಗತಿಗೆ ಜನ್ಮ ತಾಳಲಿಕ್ಕೆ ಹೋಗುವುದೇ ಇಲ್ಲ. ನಿದ್ರಾ, ನಿದ್ರಾ ಯಾವ ಕರ್ಮದ ಉದಯದಿಂದ ಬರುತ್ತೆ? ದರ್ಶನಾವರ್ಣೀಯ, ದರ್ಶನಾವರ್ಣಿ ಕರ್ಮವನ್ನು ನಾಶ ಮಾಡಿ, ಘಾತಿ ಕರ್ಮಿದು ಈ ಕರ್ಮವನ್ನು, 9 ಪ್ರಕಾರದ ಕರ್ಮಗಳನ್ನು ನಾಶ ಮಾಡಿ ಕೇವಲ ಜ್ಞಾನಿಯಾಗಿದ್ದಾರೆ. ಆದ್ದರಿಂದ ನಿದ್ರೆಯಿಲ್ಲ. ಅರಿಹಂತರು ನಿದ್ರೆಯನ್ನ ಮಾಡುವುದಿಲ್ಲ, ಒಂದು ಸೆಕೆಂಡನ್ನು ಮಲಗುವುದಿಲ್ಲ, ತೋರಿಸುವುದಿಲ್ಲ. ತೋರಿಸಲ್ಲ, ಯಾಕೆ ತೋರಿಸಲ್ಲ? ದರ್ಶನಾವರಣಿ ಕರ್ಮವನ್ನು ನಾಶ ಮಾಡಿದ್ದಾರೆ. ರತಿ ಅಂದ್ರೆ ಒಂದೇ ವಿಷಯದಲ್ಲಿ ಆಸಕ್ತಿ, ರತಿ. ರಾಗ ಅಂದರೆ ಮೋಹಿನಿ ಕರ್ಮದ ಉದಯದಲ್ಲಿ ಆಗುವಂತಹ ಆಕರ್ಷಣೆ. ರೋಗ, ಅರಿಹಂತರಿಗೆ ರೋಗವಿಲ್ಲ. ಏನು ಕಾರಣ? ಯಾವ ಕರ್ಮದ ಕಾರಣದಿಂದ ರೋಗಿಲ್ಲ ಅನ್ನೋದು? ಅಶುಭ ನಾಮಕರ್ಮದ ಉದಯದಲ್ಲಿ ರೋಗ ಆಗ್ತದೆ. ಆದರೆ ಅವರಿಗೆ ಶುಭ ನಾಮಕರ್ಮಗಳಿರುವ ಕಾರಣ ರೋಗವಿಲ್ಲ. ಅವರ ಶರೀರದಲ್ಲಿ 1008 ಲಕ್ಷಣಗಳು, ಎಲ್ಲಾ ಲಕ್ಷಣಗಳು ಶುಭ. ಒಂದು ಯಾವ ಲಕ್ಷಣವೂ ಕೂಡ ಅಶುಭ ಅನ್ನತಕ್ಕಂಥದ್ದು ಇಲ್ಲವೇ ಇಲ್ಲ. 1008 ಪಗತಲದಲ್ಲಿ, 108 ಮತ್ತು ಚರಣದಲ್ಲಿ, ಪಾದದಲ್ಲಿ 108 ಶುಭ ಲಕ್ಷಣಗಳು ಮತ್ತು ಇಡೀ ಶರೀರದಲ್ಲಿ 900 ಲಕ್ಷಣಗಳು. ಹೀಗೆ 1008 ಲಕ್ಷಣಗಳೆಲ್ಲ ಶುಭ ಇರುವುದರಿಂದ ಅರ್ಹಂತರ ಶರೀರ ರೋಗರಹಿತ. ಏನಾದರೂ ಅಶುಭ ನಾಮಕರ್ಮದ ಉದಯ ಇತ್ತು ಅಂತಂದ್ರೆ ಅಲ್ಲಿ ರೋಗ ಆಗಬಹುದು. ಅರಿಹಂತರಿಗೆ ಅಶುಭ ನಾಮಕರ್ಮದ ಉದಯ ಇಲ್ಲ. ಶೋಕ, ಶೋಕ ಅಂದರೆ ದುಃಖ, ಅಳುವುದು, ದುಃಖ ಪಡುವುದು, ಇದು ಕೂಡ ಒಂದು ದೋಷ, ಇದು ಇಲ್ಲ. ಅರ್ಹಂತರಿಗೆ ದುಃಖವೇ ಇಲ್ಲ, ಅನಂತ ಸುಖಿ. ಇಂಥ 18 ದೋಷಗಳು ಇಲ್ಲದೇ ಇರುವ ಕಾರಣ ಅರ್ಹಂತರು ವೀತರಾಗಿ ಅಂತ ಅನ್ನಿಸಿಕೊಂಡಿದ್ದಾರೆ. ಎಷ್ಟು ದೋಷಗಳು ಇಲ್ಲದಿರುವುದರಿಂದ ವೀತರಾಗಿ? 18 ದೋಷಗಳು ಇಲ್ಲದಿರುವ ಕಾರಣ ವೀತರಾಗಿ. ಸರ್ವಜ್ಞ, ಸರ್ವಜ್ಞ ಅಂತ ಯಾಕೆ ಅನ್ನಿಸ್ಕೊಂಡ್ರು? ಮೂರು ಲೋಕವನ್ನ ತಿಳಿದುಕೊಳ್ಳುವುದರಲ್ಲಿ ವಿಘ್ನವನ್ನು ಉಂಟು ಮಾಡತಕ್ಕಂಥ ಕರ್ಮ ಯಾವುದು? ಜ್ಞಾನಾವರಣಿ ಕರ್ಮ. ಕೇವಲ ಜ್ಞಾನಾವರಣಿ ಕರ್ಮವನ್ನು ಕ್ಷಯ ಮಾಡಿರುವ ಕಾರಣ ಕೇವಲ ಜ್ಞಾನ ಆಗಿದೆ. ಕೇವಲ ಜ್ಞಾನ ಆಗಿರುವ ಕಾರಣ ಅವರು ಸರ್ವಜ್ಞರು ಅಂತ ಅನ್ನಿಸಿಕೊಂಡಿದ್ದಾರೆ. ಸರ್ವಜ್ಞ ಭಗವಂತರು ಸರ್ವವನ್ನು ತಿಳಿಯುವ ಶಕ್ತಿಯುಳ್ಳವರು. ಮೂರು ಲೋಕದಲ್ಲಿರತಕ್ಕಂಥ ಸಮಸ್ತ ದ್ರವ್ಯಗಳು, ಅನಂತಾನಂತ ದ್ರವ್ಯಗಳು, ಅವುಗಳ ಗುಣಗಳು, ಅನಂತಾನಂತ ಗುಣಗಳು ಮತ್ತು ಅವುಗಳ ಪರ್ಯಾಯಗಳು, ಅನಂತಾನಂತ ಪರ್ಯಾಯಗಳು, ಇವುಗಳನ್ನು ಏಕಕಾಲಕ್ಕೆ ಎಲ್ಲವನ್ನು ತಿಳಿಯುವಂತಹ ಶಕ್ತಿ ಅವರಲ್ಲಿದೆ. ಛದ್ಮಸ್ತ್ರಲ್ಲಿ ನಮ್ಮಂಥವರಲ್ಲಿ ಏನು ಶಕ್ತಿ ಇದೆ? ಏನೇನಿಲ್ಲ. ಹಿಂದೆ ಯಾರು ಕೂತಿದ್ದಾರೆ ಗೊತ್ತಿಲ್ಲ, ಮುಂದೆ ಎಷ್ಟು ಜನ ಇದ್ದಾರೆ ಅಕ್ಕಪಕ್ಕದಾಗ ಅದು ಗೊತ್ತಿಲ್ಲ. ಯಾರನ್ನು ನೋಡ್ತಾ ಇದ್ದೇವೋ ಅವರಷ್ಟು ಗೊತ್ತು. ಕೇವಲಿ ಭಗವಂತರು ಊರ್ಧ್ವ ಲೋಕದಲ್ಲಿ, ಮಧ್ಯಲೋಕದಲ್ಲಿ, ಅಧೋಲೋಕದಲ್ಲಿ ಎಷ್ಟು ಜೀವಗಳಿವೆ, ವರ್ತಮಾನದಲ್ಲಿ ಎಷ್ಟು ಜೀವರಾಶಿ ಇದೆ ಅದನ್ನೂ ತಿಳಿತಾರೆ ಏಕಕಾಲಕ್ಕೆ. ಮತ್ತು ಈ ಜೀವಿಗಳ ಭೂತಕಾಲದ ಪರ್ಯಾಯಗಳನ್ನೂ ತಿಳಿತಾರೆ, ಈ ಜೀವಿಗಳ ಭಾವಿ ಕಾಲದ ಪರ್ಯಾಯಗಳನ್ನು ತಿಳಿತಾರೆ. ಎಂಥ ಜ್ಞಾನದು ಅದ್ಭುತ. ಆ ಜ್ಞಾನ ಎಲ್ಲರಲ್ಲಿದೆ, ಪ್ರತಿಯೊಬ್ಬರಲ್ಲಿದೆ. ಆದರೆ ಕೇವಲ ಜ್ಞಾನಾವರಣಿ ಕರ್ಮದ ಉದಯದ ಕಾರಣ ಅದು ಜೈಲ್ನಲ್ಲಿ ಸಿಕ್ಕಾಕೊಂಡಿದೆ, ಆವರಣಿದೆ. ಇಂಥ ಆವರಣವನ್ನ ನಾಶ ಮಾಡಿಕೊಳ್ಳಬೇಕು ಅಂತಂದ್ರೆ ಮೊದಲು ಯಾವ ಕರ್ಮವನ್ನು ಗೆಲ್ಲಬೇಕು? ಮೋಹಿನಿ ಕರ್ಮ. ಮೋಹಿನಿ ಮೋಹಿನಿ ಒಂದ ಕಾಣ್ತೈತಿ ನೋಡ್ರಿ, ಒಟ್ಟ ಮೋಹಿನಿ ಕರ್ಮ ಒಂದ ಕಾಣ್ತೈತಿ. ಮೋಹಿನಿ ಕರ್ಮ ನಷ್ಟ ಆಯ್ತು ಅಂತಂದ್ರೆ ಆತ್ಮ ವೀತರಾಗಾಯ್ತು, ವೀತರಾಗಾಯ್ತು ಅಂತಂದ್ರೆ ಸರ್ವಜ್ಞ ಸ್ವಲ್ಪ ಸಮಯದ ನಂತರ ಸರ್ವಜ್ಞ ಆಗ್ತದೆ. ಆಮೇಲೆ ವೀತರಾಗಿ ಸರ್ವಜ್ಞ ಇವು ಎರಡು ಅವಸ್ಥೆಗೆ ಬಂತು ಅಂತಂದ್ರೆ ಹಿತೋಪದೇಶತ್ವ ಶಕ್ತಿ ಬಂದೇ ಬರ್ತದೆ. ಕೇವಲ ಜ್ಞಾನ ಆಯಿತು ಅಂತಂದ್ರೆ ಬೇಕಾದಂತ ಉಪದೇಶ ಮಾಡಬಹುದು, ಏನು ಕೇಳಿದ್ರು ಅದಕ್ಕೆ ಉತ್ತರ ಇದೆ, ಪ್ರತ್ಯಕ್ಷ ತಿಳ್ಕೊಂಡು ಹೇಳ್ತಾರೆ ಅವರು. ನೀವು ಏನೇ ಕೇಳಿ ನಿಮ್ಮ ವಿಷಯದಲ್ಲಿ, ನಾವು ಹಿಂದಿನ ಭವದಲ್ಲಿ ಏನಿದ್ದೀವಿ, ಅದರ ಹಿಂದಿನ ಭವದಲ್ಲಿ, ಅದರ ಹಿಂದಿನ ಭವದಲ್ಲಿ, ಅನಂತ ಭವಗಳನ್ನು ಹೇಳಿಕೊಡಿ ಅಂತಂದ್ರೂ ಹೇಳಿಕೊಡ್ತಾರೆ. ಆದ್ರೆ ಕೇಳಕ್ಕೆ ಟೈಮ್ ಬೇಕಲ್ಲ. ಅನಂತ ಭವಗಳನ್ನ ನೀವು ಒಂದೊಂದು ಹೆಸರು ಬರ್ಕೊಂಡಿಟ್ಕೊಳ್ಬೇಕಂತಂದ್ರೂ ಕೋಟಿ ಶಾಸ್ತ್ರಗಳಾಗಿಬಿಡ್ತವೆ. ಯಾವ ಭವದಲ್ಲಿ ನಾನು ಏನಿದ್ದೆ, ಮನುಷ್ಯ, ಮನುಷ್ಯ ಆದ ನಂತರ ತಿರಿಂಚ, ಮತ್ತೆ ದೇವ, ಮತ್ತೆ ನಾರ್ಕಿ, ಮತ್ತೆ ಮನುಷ್ಯ ಮತ್ತೆ ನಾರ್ಕಿ, ಕ್ರಮದಿಂದ ಒಂದೊಂದು ಭಾವಗಳ ಹಿಂದಿನ ಪರ್ಯಾಯವನ್ನು ಕೇಳ್ತಾ ಹೋಗಿ ಲಯನ್ದಿಂದ ಹೇಳ್ತಾರ ಅವರು. ಅಂಥ ಜ್ಞಾನ ಅದು ಕೇವಲ ಜ್ಞಾನ. ಈ ಕೇವಲ ಜ್ಞಾನಕ್ಕೆ ಎರಡು ಕರ್ಮಗಳೇ ನಮಗೆ ಕಾಡುವಂತ ಕರ್ಮಗಳು, ಒಂದು ಜ್ಞಾನಾವರಣಿ, ದರ್ಶನಾವರಣಿ, ಇವೆರಡು, ಮತ್ತು ಅದರ ಜೊತೆಯಲ್ಲಿ ಮೋಹಿನಿಯ ಮೋಹಿನಿ ಕರ್ಮ. ಇದು ಎಲ್ಲಾ ಕರ್ಮಗಳಿಗೆ ಮೂಲ. ಒಂದು ಮೋಹಿನಿ ಕರ್ಮವನ್ನು ಗೆಲ್ತೇವೆ ಅಂತಂದ್ರೆ ಏಳು ಕರ್ಮಗಳನ್ನು ಗೆಲ್ಲೋದೇನು ಕಷ್ಟ ಅಲ್ಲ. ಮೋಹಿನಿ ಕರ್ಮವನ್ನು ಜಯಿಸಿಬಿಟ್ಟಿವೆ ಅಂತಂದ್ರೆ ಹತ್ತು ಗುಣಸ್ಥಾನಗಳನ್ನು ದಾಟಿದ್ದೀವಿ, ಕ್ಷಯ ಮಾಡಿದ್ದೀವಿ ಅಂತಂದ್ರೆ, ಉಪಶಮನ ಮಾಡಿದ್ದೀವಿ ಅಂತಂದ್ರೆ ಹನ್ನೊಂದನೇ ಗುಣಸ್ಥಾನಕ್ಕೆ ಹೋಗಿದ್ದೀವಿ, ಕೆಳಗೆ ಬರುವುದು ನಿಶ್ಚಿತ. ಆಮೇಲೆ ಕ್ಷಯೋಪಶಮ ಮಾಡಿದ್ದೇವೆ ಅಂತಂದ್ರೆ ಹತ್ತರಲ್ಲಿಯ ಕೆಳಗಿನ ಗುಣಸ್ಥಾನಗಳಲ್ಲಿ ಎಲ್ಲಾದರೂ ಇದ್ದೇವೆ. ಮೋಹಿನಿ ಕರ್ಮದ ಕ್ಷಯೋಪಶಮ ಆರನೇ ಏಳನೇ ಗುಣಸ್ಥಾನದವರೆಗೆ ಇದೆ. ಮುಂದೆ ಉಪಶಮನಿದೆ ಅಥವಾ ಕ್ಷಯ ಇದೆ, ಎರಡವಸ್ಥೆ. ಮೋಹಿನಿ ಕರ್ಮದ ಕ್ಷಯೋಪಶಮ ಆಗಬೇಕು ಮೊದಲು. ಇವತ್ತು ಬೆಳಗ್ಗೆ ಚರ್ಚೆ ಆಗಿತ್ತು ಮೋಹಿನಿ ಕರ್ಮದ ಕ್ಷಯೋಪಶಮ. ಎಷ್ಟು ಮೋಹಿನಿ ಕರ್ಮಗಳ ಕ್ಷಯೋಪಶಮ ಮಾಡಿಕೊಳ್ಬೇಕು? ಮೂರು, ಅನಂತಾನುಬಂಧಿ, ಅಪ್ರತ್ಯಾಖ್ಯಾನಾವರಣೀಯ, ಪ್ರತ್ಯಾಖ್ಯಾನಾವರಣೀಯ, ಮೂರು ಕರ್ಮಗಳನ್ನ ಕ್ಷಯೋಪಶಮ ಮಾಡಿಕೊಂಡು ಆರನೇ ಗುಣಸ್ಥಾನಕ್ಕೆ ಹೋಗಬೇಕು. ಆಮೇಲೆ ಎಂಟನೇ ಗುಣಸ್ಥಾನಕ್ಕೆ ಹೆಜ್ಜೆ ಇಡಬೇಕು. ಎಂಟನೇ ಗುಣಸ್ಥಾನಕ್ಕೆ ಹೆಜ್ಜೆ ಇಡಬೇಕು ಅಂತಂದ್ರೆ ಈ ಕ್ಷಯೋಪಶಮ ಚಾರಿತ್ರದಿಂದ ಇದನ್ನು ಚೇಂಜ್ ಮಾಡ್ಕೋಬೇಕು. ಕ್ಷೋಪಶಮ ಇದ್ದದನ್ನ ಆಪ್ಷಮಿಕ್ ಚಾರಿತ್ರ ಮಾಡ್ಕೋಬೇಕು ಒಂದು, ಇಲ್ಲಾಂದ್ರೆ ಕ್ಷಾಯಿಕ್ ಸಮ್ಯಕ್ತು ಮಾಡಿಕೊಳ್ಳಬೇಕು, ಕ್ಷಾಯಿಕ ಚಾರಿತ್ರ ಮಾಡಿಕೊಳ್ಳಬೇಕು ಒಂದು. ಯಾವುದಾದ್ರೂ ಒಂದಾಯ್ತು ಅಂತಂದ್ರೆ ಆಯ್ತು, ಮೋಹಿನಿ ಕರ್ಮವನ್ನು ಗೆಲ್ತೀವಿ. ಔಪಶಮಿಕ ಚಾರಿತ್ರ ಆಯ್ತು ಅಂತಂದ್ರೆ ಮೋಹಿನಿ ಕರ್ಮವನ್ನು ಯಾವುದೊಂದು ಉದಯದಲ್ಲಿ ಇರದಂತೆ ಮಾಡಿಕೊಳ್ಳಬಹುದು, ಆದರೆ ಸತ್ತಾಕ್ಷಯ ಆಗುವುದೇ ಇಲ್ಲ. ಯಾವುದೊಂದೂ ಕೂಡ ಉದಯದಲ್ಲಿ ಇರದಂತೆ ಮಾಡಿಕೊಳ್ತೀವಿ. ಹನ್ನೊಂದನೇ ಗುಣಸ್ಥಾನದಲ್ಲಿ ಹೋದ ನಂತರ ಯಾವುದು ಉದಯದಲ್ಲಿದೆ? ಒಂದು ಮೋಹಿನಿ ಕರ್ಮದ ಉದಯ ಇಲ್ಲ, ಉದಯದಲ್ಲಿ ಅನುಭೂತಿ ಇಲ್ಲ. ಅದಕ್ಕಾಗಿ ಅಲ್ಲಿ ಯಥಾಖ್ಯಾತ ಚಾರಿತ್ರ ಪ್ರಕಟ ಆಗಿದೆ. ಯಾವ ಗುಣಸ್ಥಾನದಲ್ಲಿ? ಹನ್ನೊಂದನೇ ಗುಣಸ್ಥಾನದಲ್ಲಿ ಯಥಾಖ್ಯಾತ ಚಾರಿತ್ರ. ಈ ಚಾರಿತ್ರ ಅತಿ ಅವಶ್ಯಕ. ಈ ಚಾರಿತ್ರ ಇದ್ದವರೇ ಸಂಪೂರ್ಣ ವೀತರಾಗಿ ಮೋಹಿನಿ ಕರ್ಮ ಉದಯದಲ್ಲೇ ಇಲ್ಲ ಅಂದ ಮೇಲೆ ವೀತರಾಗಿ. ಇನ್ನು ಕ್ಷಯ ಮಾಡಿದ್ರು ಅಂತಂದ್ರೆ ಸ್ಥಾಯಿ ವೀತರಾಗಿ, ಉಪಶಮನ ಮಾಡಿದ್ರು ಅಂತಂದ್ರೆ ಅಂತರ್ಮುಹೂರ್ತ ತನಕ ಸಂಪೂರ್ಣ ವೀತರಾಗಿ, ಕೇವಲ ಅಂತರ್ಮುಹೂರ್ತದವರೆಗೆ. ಮತ್ತು ಕ್ಷಯ ಮಾಡಿದ್ರು ಅಂತಂದ್ರೆ ಸಂಪೂರ್ಣ ವೀತರಾಗಿ ಸ್ಥಾಯಿ ವೀತರಾಗಿ, ಆ ವೀತರಾಗತ್ವ ನಾಶ ಆಗೋಲ್ಲ. ಯಾವುದು ಮಾಡ್ಕೋಬೇಕು? ಕ್ಷಯ ಮಾಡಬೇಕು, ಮೋಹಿನಿ ಕರ್ಮಗಳನ್ನು ಕ್ಷಯ ಮಾಡಿಕೊಳ್ಳಬೇಕು. ಕ್ಷಯ ಅಂದರೆ ಬೇರು ಸಹಿತ ಕಿತ್ತು ಹಾಕಬೇಕು. ಉಪಶಮನ ಅಂದರೆ ಆ ಒಂದು ಕಸ ಬರ್ತೈತಲ್ಲ ಅದರದ್ದು ಗಡ್ಡಿ, ಏನಂತಾರ ಅದಕ್ಕೆ? ಲವಾಳಿ. ಲವಾಳಿಗೆ ಮೇಲಿನ ಮೇಲಿನ ಕೊರೆದು ಬಿಡ್ತೀರಿ, ಕುರುಪಿಲಿ ಹಿಂಗ್ ಮಾಡಿಬಿಡ್ತೀರಿ, ಅಲ್ಲಿ ಗಡ್ಡಿ ಅಂತೂ ಒಳಗ ಉಳಿದಿರ್ತೈತಿ. ಇದೇನಾಯ್ತು? ಉಪಶಮನ ಆಯ್ತು. ಒಂದ್ ಎರಡು ದಿವಸ ಕಾಣಂಗಿಲ್ಲ ಅದು, ಮರು ದಿವಸ ಒಡೆದ ಮೇಲೆ ಬರ್ತೈತಿ. ಅದ ಎಷ್ಟು ಗಡ್ಡಿಗಳಿದಾವ ಅದನ್ನ ಎಲ್ಲ ತೆಗೆದು ಹಾಕಿದ್ರೆ ಆಮೇಲೆ ನಾಟುಲ್ಲದು, ಅದು ಕ್ಷಯ. ಮೋಹಿನಿ ಕರ್ಮ ಕಷ್ಟ ಐತಿ. ಮೋಹ ಒಂದ ಮೋಹ ಬಿಡುವಾತ್ ನೋಡ್ರಿ, ಮೋಹ ಬಿಡುಲ್ಲ. ದಶಲಕ್ಷಣ ಧರ್ಮಗಳ ಉತ್ಪತ್ತಿ ಯಾವ ಕರ್ಮವನ್ನು ಜಯಿಸುವ ಪುರುಷಾರ್ಥ ಮಾಡುವುದರಿಂದ ಉತ್ಪನ್ನ ಆಗ್ತವೆ? ಮೋಹಿನಿ ಕರ್ಮ. ರತ್ನತ್ರಯದ ಉತ್ಪತ್ತಿ ಮೋಹಿನಿ ಕರ್ಮದ ಪುರುಷಾರ್ಥ ಮಾಡುವುದರಿಂದ. ಆಮೇಲೆ ಕೇವಲ ಜ್ಞಾನ, ಕೇವಲ ಜ್ಞಾನ, ಹಾ, ಜ್ಞಾನಾವರಣೀಯ, ದರ್ಶನಾವರಣೀಯ, ಮೋಹಿನಿಯ ಅಂತರಾಯ, ನಾಲ್ಕು ಕರ್ಮಗಳನ್ನು ನಾಶ ಮಾಡದೆ ಕೇವಲ ಜ್ಞಾನ ಆಗೋಲ್ಲ. ಅದಕ್ಕೆ ಮೋಹಿನಿ ಕರ್ಮವನ್ನು ಜಯಿಸಬೇಕು. ತ್ಯಾಗ ಅವಸ್ಥೆಗೆ ಬಂದು ಚಾರಿತ್ರದ ಅವಸ್ಥೆಗೆ ಬಂದ ನಂತರ ತಕ್ತ ಪರಿಗ್ರಹಗಳ ಬಗ್ಗೆ ಮೋಹ ಆಗಬಾರದು. ಮೋಹಿನಿ ಕರ್ಮ ಬಹಳ ಕೆಟ್ಟ. ಎಲ್ಲಾ ಬಿಟ್ಟು ಮುನಿಯಾಗಿದ್ರೂ ಮತ್ತೆ ಜರ ತಗೊಳ್ಳೋಂತದ್ದು ಅದು. ಎಲ್ಲಾ ಬಿಡಬಾರದು, ಜರ ಇರಬೇಕು. ಏನಾದರೂ ನಿಮಿತ್ತ ಮಾಡಿಕೊಂಡು ತಗೋ ಅಂತಿದೆ ಅದು. ಧರ್ಮಪುರ ಭವನ ಸಲುವಾಗಿ ತಗೋ, ಸ್ವಲ್ಪ ತಗೋ. ಏನು ತಗೋ? ಒಂದು ಮೊಬೈಲ್ ತಗೋ. ಯಾವುದಕ್ಕೆ? ಯಾವುದು ವ್ಯಾಪಾರ ಉದ್ಯೋಗ? ಉದ್ಯೋಗ ಏನಿದೆ? ಏನು ಇಲ್ಲ, ಉದ್ಯೋಗ ಇಲ್ಲ. ಆದರೆ ಜನಸಂಪರ್ಕಕ್ಕಾಗಿ, ಮುನಿಯಾಗಿ ಜನಸಂಪರ್ಕ ಮಾಡಬೇಕಾ? ಮುನಿಗಳಿಗೆ ಜನ ಬೇಕೇನು? ಮುನಿಗಳಿಗೆ ಜನನೂ ಬೇಡ, ದನನೂ ಬೇಡ. ಆ ಮುನಿಗಳ ಮೊಬೈಲ್ ತಗೊಳ್ಳಿಕ್ಕೆ ನಡೀತದೆ ಅಂದಮೇಲೆ ಒಂದು ಅರಹಂತರಿಗೂ ಕೊಟ್ಟು ಬಿಡುದು. ಅಲ್ಲಿಂದ ಭಗವಂತರು, ಅಲ್ಲಿಂದ ದಿವ್ಯಧ್ವನಿ ನಿಮ್ದು ಕೇಳ್ತೀವಿ. ಓಂ ಮಾಡುವಾಗ ಸ್ವಲ್ಪ ಮುಂದೆ ಇಟ್ಕೊಂಡು ಓಂ ಅಂತಂದ್ರೆ ನಮಗೆ ಇಲ್ಲಿ ಭರತ್ ಕ್ಷೇತ್ರದಾಗ ಕೇಳಿ ಬರ್ತೈತಿ. ಇದೇ ಕ್ಷೇತ್ರಕ್ಕೊಂದು ಮೊಬೈಲ್ ಕಳಿಸ್ಕೊಟ್ಬಿಡ್ರಿ, ಅಲ್ಲಿಂದ ಸೆಟಲೈಟ್ದಾಗ ಬರ್ತೈತಿ, ಸೆಟಲೈಟ್ ಟವರ್ಗೆ ಬರ್ತೈತಿ, ಟವರ್ದಿಂದ ಇಲ್ಲಿ ಬರ್ತೈತಿ. ಪಂಚ ಪರಮೇಷ್ಠಿಗಳ ಧರ್ಮ ಅಂತಂದ್ರೆ ಅದು ಸಂಪೂರ್ಣ ಪರಿಗ್ರಹ ರಹಿತ. ನಿರ್ದೋಷ ಧರ್ಮ. ಧರ್ಮದ ಸ್ವರೂಪ ಹೇಗಿದೆ ಹಾಗೆಯೇ ನಾವು ಜೀವನದಲ್ಲಿ ಅದನ್ನ ಅಳವಡಿಸಿಕೊಳ್ಳಬೇಕು. ಅಂದಾಗ ಮೋಹಿನಿ ಕರ್ಮಗಳಿಗೆ ನಾಶ ಇದೆ, ಕ್ಷಯ ಇದೆ. ಆಮೇಲೆ ಉಳಿದ ಕರ್ಮಗಳಿಗೆ ಮೂರು ಕರ್ಮಗಳು, ಘಾತಿ ಕರ್ಮಗಳು, ಜ್ಞಾನವರ್ಣೀಯ, ಅಂತರಾಯ ಮತ್ತು ದರ್ಶನವರ್ಣೀಯ, ಇವುಗಳ ನಾಶ ಆಗಿ ಕೇವಲ ಜ್ಞಾನ ಆಗುತ್ತೆ. ಎಂಟೂ ಕರ್ಮಗಳನ್ನು ಆಶ್ರವ ಮತ್ತು ಬಂಧ ಮಾಡಿಕೊಳ್ಳಿಕ್ಕೆ ಮೋಹಿನಿ ಕರ್ಮವೇ ಕಾರಣ. ಹನ್ನೊಂದನೇ ಗುಣಸ್ಥಾನಕ್ಕೆ ಹೋದ ನಂತರ ಎಲ್ಲಾ ಮೋಹಿನಿ ಕರ್ಮಗಳ ಉಪಶಮನ ಇದೆ, ಉದಯ ಒಂದೂ ಇಲ್ಲ. ಯಾವ ಗುಣಸ್ಥಾನದಲ್ಲಿ? ಹನ್ನೊಂದನೇ ಗುಣಸ್ಥಾನದಲ್ಲಿ ಒಂದರ ಉದಯವೂ ಕೂಡ ಇಲ್ಲ. ಯಾವುದೂ ಮೋಹಿನಿ ಕರ್ಮ ಉದಯದಲ್ಲಿ ಇಲ್ಲದಾಗ ಎಷ್ಟು ಕರ್ಮಗಳನ್ನು ಆಶ್ರಯ ಮಾಡಿಕೊಳ್ತಾನೆ ಜೀವ? ಇದನ್ನು ಪ್ರಥಮ ಹೇಳ್ರಿ, ಎಷ್ಟು ಕರ್ಮಗಳನ್ನ ಆಶ್ರಯ ಮಾಡಿಕೊಳ್ತಾನೆ, ಇದನ್ನು ಪ್ರಥಮ ಹೇಳ್ರಿ ನೋಡೋಣ. ಮತ್ತೊಂದು ಪ್ರಶ್ನೆ ಮಾಡೋಣ. ಸಂಪೂರ್ಣ ಮೋಹಿನಿ ಕರ್ಮಗಳನ್ನು ಉಪಶಮನ ಮಾಡಿಕೊಂಡ ಹನ್ನೊಂದನೇ ಗುಣಸ್ಥಾನಕ್ಕೆ ಜೀವ ಹೋದ, ಎಷ್ಟು ಕರ್ಮಗಳ ಆಶ್ರಯ ಆಗ್ತಾ ಇದೆ? ಮೋಹಿನಿ ಆಶ್ರವ ಅಂದ್ರೆ ಏನು? ಕರ್ಮಗಳ ಆಗಮನ. 148ರಲ್ಲಿ ಎಷ್ಟು ಕರ್ಮಗಳ ಆಗಮನ ಆಗ್ತಾ ಇದೆ? ಎಲ್ಲಿ? ಹನ್ನೊಂದನೇ ಗುಣಸ್ಥಾನದಲ್ಲಿ. ಜ್ಞಾನಾವರ್ಣೀಯ, ದರ್ಶನಾವರ್ಣೀಯ ಕರ್ಮದ ಬಂಧ, ಅಂತರಾಯ ಕರ್ಮದ ಬಂಧ ಹತ್ತನೇ ಗುಣಸ್ಥಾನದಿಂದ ಮುಂದೆ ಇಲ್ಲವೇ ಇಲ್ಲ. ಬಂಧ ಇಲ್ಲ ಅಂದ್ಮೇಲೆ ಆಶ್ರವ ಎಲ್ಲಿದೆ? ವೇದನೆ ಒಂದಿದೆ. ಯಾವ ವೇದನೆಯ? ಸಾತಾ ವೇದನೆ ಕರ್ಮ ಒಂದೇ. ಆಯು ಕರ್ಮನೂ ಇಲ್ಲ. ಇಲ್ಲ, ಆಶ್ರವ ಒಂದೇ, ಆಶ್ರವ ಬಂಧ ಒಂದೇ ಕರ್ಮದ್ದು. ಸಾತಾ ವೇದನೀಯ ಮತ್ತಾವುದು ಇಲ್ಲ. 148 ಕರ್ಮಗಳಲ್ಲಿ ಎಲ್ಲ ಕಟ್ಟೋದು ನಿಂತು ಹೋಗಿದೆ, ಒಂದು ಕಟ್ತಾ ಇದೆ, ಒಂದ ಕರ್ಮ ಕಟ್ತಾ ಇದೆ. ಸಾತಾ ವೇದನೀಯ ಪುಣ್ಯ ಕರ್ಮ. ಯೋಗ ಮಾತ್ರ ಉಳಿದಿದೆ ಇಲ್ಲಿ ನೋಡಿ. ಬಂಧ ಮತ್ತು ಆಶ್ರವಕ್ಕೆ ಕಾರಣಗಳು ಎಷ್ಟು? ಮಿಥ್ಯಾತ್ವ, ಅವಿರತಿ, ಪ್ರಮಾದ, ಕಷಾಯ, ಯೋಗ. ಐದು ಬಂಧ ಪ್ರತ್ಯಯಗಳಿವೆ. ಹನ್ನೊಂದನೇ ಗುಣಸ್ಥಾನದಲ್ಲಿ ಮಿಥ್ಯಾತ್ವ ಇದೆಯೇನು? ಇಲ್ಲ. ಅವಿರತಿ ಇದೆಯೇನು? ಪ್ರಮಾದ ಇದೆಯೇನು? ಕಷಾಯ ಇದೆಯೇನು? ಇಲ್ಲ. ಉಳಿತ ಯಾವುದಿನ್ನ? ಯೋಗ. ಯೋಗ ಇದೆಯಲ್ಲ, ಯೋಗದ ಕಾರಣದಿಂದ ಒಂದು ಸಾತಾ ವೇದನೀಯ ಕರ್ಮದ ಆಶ್ರವಾಗ್ತಾ ಇದೆ, ಬಂಧ ಆಗ್ತಾ ಇದೆ. ಬಂದ್ ಯಾವ ತರ ಅಂತಂದ್ರೆ ಒಂದು ಸಮಯದ ಬಂಧ, ಹೆಚ್ಚು ಸಮಯ ಇರಲ್ಲ ಒಳಗಡೆಗೆ. ಕರ್ಮ ಬಂದು ಸ್ಪರ್ಶ ಆಗ್ತದೆ, ಇದೇ ಬಂಧ. ಸ್ಪರ್ಶ ಆದ ತಕ್ಷಣ ಆತ್ಮ ಪ್ರದೇಶಗಳಿಂದ ಸ್ಪರ್ಶ ಆಗಿಬಿಟ್ಟು ಹೊರಟು ಹೋಗುತ್ತೆ. ಕಿಡಕಿಯಿಂದ ಧೂಳಿ ಕಣಗಳು ಬಂದು ಗ್ವಾಡಿಗೆ ಟಚ್ ಆಗಿ ಕೆಳಗೆ ಬಿದ್ದುಬಿಟ್ಟು. ಹತ್ತನೇ ಗುಣಸ್ಥಾನದಲ್ಲಿ ಬಂದು ಟಚ್ ಆಗಿ ಅಂತರ್ಮುಹೂರ್ತ ತನಕ ಇದ್ದುಕೊಂಡು ನಂತರ ಬೀಳ್ತವೆ. ಮೋಹಿನಿ ಕರ್ಮ ಇರುವುದರಿಂದ ಇಲ್ಲಿ ಉಪಶಮನ ಆಗಿದೆ, ಸಂಪೂರ್ಣ ಉಪಶಮನ ಇದೆ. ಹನ್ನೊಂದರಲ್ಲಿ ಉದಯ ಇಲ್ಲ, ಉದಯದ ಅನುಭೂತಿಯೂ ಇಲ್ಲ. ಅದಕ್ಕೆ ಒಣಗಿದ ಶುಷ್ಕ ಗೋಡೆಯ ಹಾಗೆ ಆತ್ಮ, ಶುಷ್ಕ ಗೋಡೆಯ ಹಾಗೆ ಇದೆ. ಒಣಗೋಡೆ, ಹಸಿಗೋಡೆ ಅಲ್ಲ, ಒಣಗೋಡೆ. ಆಮೇಲೆ ಕಿಡಕಿಯಿಂದ ಎಷ್ಟೋ ಪುದ್ಗಲ್ ಪರಮಾಣುಗಳು ಬಂದರೂ ಕೂಡ ಒಣಗೋಡೆಯ ಮೇಲೆ ಅಂಟಿಕೊಳ್ಳಲ್ಲ, ಬಂದ ತಕ್ಷಣ ಬಿದ್ದು ಬಿಡ್ತವೆ. ಹಾಗೆ 11ನೇ ಗುಣಸ್ಥಾನದಲ್ಲಿ ಕರ್ಮಗಳ ಆಗಮನ ಏನೋ ಆಗ್ತದೆ. ಆದರೆ ಆಗಮನ ಆದ ನಂತರ ಸ್ವಲ್ಪ ಸಮಯ ಯುದ್ಧಕೊಂಡು ಹೋಗಬೇಕು ಅನ್ನುವಂತಹ ಶಕ್ತಿ ಅಲ್ಲಿಲ್ಲ. 10ರಲ್ಲಿದೆ, 9ರಲ್ಲಿದೆ, 8ರಲ್ಲಿದೆ, 8ನೇ ಗುಣಸ್ಥಾನದಲ್ಲಿ 7, 8 ಕೆಳಗಡೆಗೆ ಹಾಗೆ ಕೆಳಗಡೆಗೆ ಇಳಿದ್ರಿ ಅಂತಂದ್ರೆ 1ನೇ ಗುಣಸ್ಥಾನದಲ್ಲಂತೂ 70 ಕೋಟಿ ಸಾಗರೂಪಮ ಕಾಲ ತನಕ ಯುದ್ಧಕೊಂಡು ಆಮೇಲೆ ಹೋಗ್ತದೆ ಅದು. 70 ಕೋಟಿ ಸಾಗರೂಪಂ ಕಾಲ. ಹನ್ನೊಂದನೇ ಗುಣಸ್ಥಾನದ ಕಾಲ ಅಂತರ್ಮುಹೂರ್ತ, ಜಗನ್ ಉತ್ಕೃಷ್ಟ ಕಾಲ ಅಂತರ್ಮುಹೂರ್ತ. ಜಗನ್ಯವು ಅಂತರ್ಮುಹೂರ್ತ, ಉತ್ಕೃಷ್ಟವು ಅಂತರ್ಮುಹೂರ್ತ. ಅಂತರ್ಮುಹೂರ್ತ ಕಾಲ ಆದ ನಂತರ ನಿಯಮದಿಂದ 10ನೇ ಗುಣಸ್ಥಾನಕ್ಕೆ ಇಳಿಯಲೇಬೇಕು. ಯಾಕೆಂದರೆ ಕ್ಷಾಯಿಕ ಚಾರಿತ್ರ ಇಲ್ಲ ಅವರ ಬಳಿಯಲ್ಲಿ, ಔಕ್ಷಮಿಕ ಚಾರಿತ್ರ ಇದೆ. ಔಕ್ಷಮಿಕ ಚಾರಿತ್ರದ ಮುಖಾಂತರ 21 ಎಲ್ಲಾ ಮೋಹಿನಿ ಕರ್ಮಗಳನ್ನು ಉಪಶಮನ ಮಾಡಿ 11ಕ್ಕೆ ಹೋಗಿದ್ದಾರೆ. ಅದಕ್ಕಾಗಿ ಔಕ್ಷಮಿಕ ಚಾರಿತ್ರ ಇವೇ 21 ಮೋಹಿನಿ ಕರ್ಮಗಳನ್ನು ಕ್ಷಯ ಮಾಡಲಿಕ್ಕೆ ಯಾವ ಚಾರಿತ್ರ ಬೇಕು? ಕ್ಷಾಯಿಕ ಚಾರಿತ್ರ ಬೇಕು. ಕ್ಷಾಯಿಕ ಚಾರಿತ್ರ 8ನೇ ಗುಣಸ್ಥಾನದಲ್ಲಿ ಪ್ರಾಪ್ತ ಆಗಿ 9, 10, 10ನೇ ಗುಣಸ್ಥಾನದಲ್ಲಿ ಎಲ್ಲ ಕ್ಷಯ ಮಾಡಿಕೊಂಡು 12ಕ್ಕೂ ಹೋಗಿಬಿಡ್ತಾರೆ. ಅಲ್ಲಿ ಸತ್ವದಲ್ಲಿ ಒಂದೂ ಕೂಡ ಕರ್ಮ ಇಲ್ಲ, ಸೀದಾ 12ಕ್ಕೆ ಹೋಗಿಬಿಡ್ತಾರೆ. ಕ್ಷಾಯಿಕ ಚಾರಿತ್ರ ಉಳ್ಳವರು, ಕ್ಷಾಯಿಕ ಚಾರಿತ್ರ ಇಲ್ಲದೆ ಹೊರತು ಕ್ಷಪಕ ಶ್ರೇಣಿಯನ್ನು ಹತ್ತುವುದೇ ಇಲ್ಲ. ಇನ್ನು ಕ್ಷಾಯಿಕ ಚಾರಿತ್ರವುಳ್ಳವರಿಗೆ ನಿಯಮದಿಂದ ಯಾವ ಸಮ್ಯಕ್ತಿರ್ತದೆ? ಕ್ಷಾಯಿಕ ಸಮ್ಯಕ್ತ್ವ. ಮತ್ತು ಉಪಶಮ ಶ್ರೇಣಿಯನ್ನು ಹತ್ತುವವರಿಗೆ ಯಾವ್ಯಾವ ಸಮ್ಯಕ್ತಿರಬಹುದು? ಉಪಶಮ ಸಮ್ಯಕ್ತ್ವದಲ್ಲಿ ಯಾವುದು? ಕ್ಷೌಕ್ಷಮ ಸಮ್ಯಕ್ತಿರ್ತದೆ. ದ್ವಿತೀಯೋಪಶಮ 1 ಮತ್ತು ಕ್ಷಾಯಿಕ 1. ಕ್ಷಾಯಿಕ ಸಮ್ಯಕ್ತಿದ್ರೂ ಉಪಶಮ ಶ್ರೇಣಿ ಹತ್ತಬಹುದು, ಉಪಶಮ ದ್ವಿತೀಯೋಪಶಮ ಸಮ್ಯಕ್ತಿದ್ರೂ ಉಪಶಮ ಶ್ರೇಣಿ ಹತ್ತಬಹುದು. ಈ ರೀತಿ ಪರಮವೀತರಾಗ ಅವಸ್ಥೆ ಎಷ್ಟು ದೋಷಗಳನ್ನು ನಾಶ ಮಾಡುವುದರಿಂದ ಬರ್ತದೆ? 18. ಯಾರು ದೇವರಿದ್ದಾರೆಯೋ, ನಿಜವಾದ ದೇವರಿಗೆ 18 ದೋಷಗಳು ಇರುವುದಿಲ್ಲ. ದೇವಾದಿದೇವರಿಗೆ 18 ದೋಷಗಳು ಇರುವುದಿಲ್ಲ. ಸಚ್ಚೇ ದೇವ, ಸಚ್ಚೇ ಗುರು, ಸಚ್ಚೇ ಶಾಸ್ತ್ರ ಅಂತೀವಲ್ಲ, ಸಚ್ಚೇ ದೇವರಿಗೆ ಎಷ್ಟು ದೋಷಗಳಿಲ್ಲ? 18 ದೋಷಗಳಿಲ್ಲ. ಅಥವಾ 8 ಕರ್ಮಗಳೇ ಇಲ್ಲ ಅಂತನ್ನಬಹುದು. ನಿಜವಾದ ದೇವರು ಸಿದ್ಧ ಭಗವಂತರು, ಮತ್ತು ಸಂಸಾರದಲ್ಲಿ ಶರೀರಧಾರಿಯಾಗಿದ್ದರೂ ದೇವರು ಅಂತಂದ್ರೆ ಅರ್ಹಂತರು, ಇಬ್ಬರೇ ದೇವರು, ಇಬ್ಬರು ಇದ್ದಾರೆ ದೇವರು, ಅರ್ಹಂತರು, ಸಿದ್ಧರು. ಮತ್ತು ಜಗತ್ತಿನಲ್ಲಿ ಎಷ್ಟು ದೇವರಿದ್ದವಲ್ಲ, ಅವೆಲ್ಲ ಸಂಸಾರಿ ಇವೆ, ಪರಿಗ್ರಹಧಾರಿ, ರಾಗಿ, ಮೋಹಿನಿ ಕರ್ಮ. ದೇವಗತಿಯಲ್ಲಿರತಕ್ಕಂಥ ದೇವತೆಗಳಿಗೆ ಎಷ್ಟು ಮೋಹಿನಿ ಕರ್ಮಗಳಿವೆ? 28 ಎಲ್ಲ ಇವೆ. ಇನ್ನು ಕ್ಷಾಯಿಕ ಸಮ್ಯಕ್ ದೃಷ್ಟಿ ಯಾವುದಾದ್ರೂ ಒಬ್ಬ ದೇವ ಕ್ಷಾಯಿಕ ಸಮ್ಯಕ್ ದೃಷ್ಟಿ ಇದ್ದ ಅಂತಂದ್ರೆ ಅವನಿಗೆ 7 ಕರ್ಮಗಳು ಇಲ್ಲ ಅಂತ ಅನ್ಬಹುದು. ಅನಂತ ಅನುಬಂಧಿ 4, ಮಿಥ್ಯಾತ್ವ, ಸಮ್ಯಕ್ ಮಿಥ್ಯಾತ್ವ, ಸಮ್ಯಕ್ ಪ್ರಕೃತಿ, ಇಷ್ಟಿಲ್ಲ, ಬಾಕಿ ಎಲ್ಲ ಇವೆ. ಆಮೇಲೆ ಅವರು ಅಸಂಯಮಿ ಇದ್ದಾರೋ ಅಥವಾ ಅಸಂಯಮಿ ಅಸಂಯಮಿ ಇದ್ದಾರೆ. ಅಸಂಜದಂ ನ ಒಂದೇ ಜೈನ್ ಧರ್ಮ ಈ ತರ ಹೇಳ್ತದೆ. ಅಸಂಯಮಿ ಜೀವಿಗಳಿಗೆ ಕ್ಷಾಯಿಕ ಸಮ್ಯಕ್ತು ಇದ್ರೂ ಕೂಡ ನಮಸ್ಕಾರ ಮಾಡಲಿಕ್ಕೆ ಬರುವುದಿಲ್ಲ, ಯಾಕೆಂದ್ರೆ ಅವರು ನಮೋ ಕಾರ್ಮಂತ್ರದಲ್ಲಿ ಇಲ್ಲ. ಅವರು ಕೂಡ ದೇವರು, ಸ್ವರ್ಗದ ಇಂದ್ರ, ಲೌಕಾಂತಿಕ ದೇವತೆಗಳು, ಆಮೇಲೆ ಒಂಬತ್ತು ಗ್ರೇವಿಕದಿಂದ ಮೇಲಿನ ದೇವತೆಗಳೆಲ್ಲ, ಅಹಮೇಂದ್ರ ದೇವತೆಗಳು, ಕಲ್ಪವಾಸಿ ದೇವತೆಗಳು, ಭವನವಾಸಿ ದೇವತೆಗಳು, ವ್ಯಂತರ್ವಾಸಿ ದೇವತೆಗಳು, ಇವರೆಲ್ಲ ಪರಿಗ್ರಹ ಉಳ್ಳವರೋ ಅಥವಾ ವೀತರಾಗೇನು? ಪರಿಗ್ರಹಧಾರಿ. ಜೈನ ಧರ್ಮ ಪರಿಗ್ರಹ ಇದ್ದಲ್ಲಿ ನಮಸ್ಕಾರ ಮಾಡಲಿಕ್ಕೆ ಹೇಳಲ್ಲ. ಪರಿಗ್ರಹ ಇದ್ದಂತ, ಕಮ್ಮಿಂದ ಕಮ್ಮಿ ಪರಿಗ್ರಹ ಇದ್ದಂತ ಜೀವ ಅಂತಂದ್ರೆ ಐಲಕ್ ಅವಸ್ಥೆ. ಅವರನ್ನು ನಮ್ಮ ಕಾರ್ಮಂತ್ರದಲ್ಲಿ ಸೇರಿಸಿಲ್ಲ. ನಮೋ ಐಲಕಾನಂ, ಅವ್ರದೊಂದು ಮಂತ್ರ ಇರಬೇಕಾಗಿತ್ತಲ್ಲ, ಆರನೇ ಇದು, ಆಮೇಲೆ ಆರು ಪದ ಆಗ್ತಿತ್ತು, ಆರಾಗ್ತಿದ್ದಲ್ಲ. ಆಮೇಲೆ ಐಲಕರನ್ನ ಒಂದು ಲಂಗೋಟಿ ಕ್ಷಮ್ಯತಿ ಮತ್ತು ನೀವು ನಮೋಕಾರ ಮಂತ್ರದೊಳಗೆ ಬರೀ ಇರ್ರಿ ಅಂತ ಅನ್ನೋದಾದ್ರೆ, ಆಮೇಲೆ ಚುಲ್ಲಕರನ್ನು ಅವರು ನಮ್ದು ಒಂದೋ ದುಪ್ಪಟ್ಟ ಹೆಚ್ಚಿತ್ತಲ್ಲ, ಹೆಚ್ಚು ನಮ್ಮನ್ನೂ ಅದ್ರೊಳಗೆ ಹಾಕ್ರಿ ಅನ್ನೋರ. ನಮೋ ಚುಲ್ಲಕಾನಂ, ಏಳು ಪದ ಅದು ಈಗ ಅಂತ ಆರೈಕೆಯರ ನನ್ನವರು. ನಾವು ಮನೆ ಬಿಟ್ಟು ಅವರಿದೇವಲ್ಲ, ಒಂದು ವಸ್ತ್ರ ಒಂದು ಪರಿಗ್ರಹ ಐತಿ, ಸ್ವಲ್ಪ ಹೆಚ್ಚೈತಿ ಅಷ್ಟ ತಗೋರಿ ನಮ್ನು. ಆಮೇಲೆ ನಮೋ ಆರಿಕಾನಂ, ಎಷ್ಟು ಎಂಟು ಪದ ಅದು ಅಲ್ಲ, ಅಷ್ಟು ಪದಿ ನಮೋ ಕಾರ್ ಮಂತ್ರ ಎಲ್ಲಿದೆ ಜಗತ್ನಾಗ? ಇಂಥ ಮನೆ ತ್ಯಾಗ ಮಾಡಿ ಕೇವಲ ವಸ್ತ್ರವನ್ನೇ ಇಟ್ಟುಕೊಂಡಿರತಕ್ಕಂತಹ ತ್ಯಾಗಿಗಳು ನಮೋಕಾರ ಮಂತ್ರದಲ್ಲಿ ಇಲ್ಲಂದ್ಮೇಲೆ ಈ ದೇವಗತಿಯ ದೇವತೆಗಳು ಹೇಗಿರಲಿಕ್ಕೆ ಸಾಧ್ಯತೆ ಇದೆ? ಈ ತ್ಯಾಗಿಗಳಿಗೂ ಕೂಡ ನಮಸ್ತು ಅಂತ ಹೇಳ್ತಾ ಇಲ್ಲ, ಇಚ್ಛಾಮಿ ಅಂತ ಹೇಳ್ತಾ ಇದ್ದಾರೆ. ಇಚ್ಛಾಮಿ ಅಂದರೆ ನೀವು ಯಾವ ತರ ಸಂಯಮವನ್ನ, ರತ್ನತ್ರಯವನ್ನ, ಮುನಿಪದವನ್ನ ಇಚ್ಛಿಸ್ತಾ ಇದ್ದೀರಲ್ಲ, ಅದೇ ತರ ನಾನು ಇಚ್ಛಿಸುತ್ತೇನೆ. ಇಚ್ಛಾಮಿ ಮಹಾರಾಜ್, ನೀವು ಹೆಂಗ ಇಚ್ಛಾ ಮಾಡ್ತೀರಿ ಹಂಗೂ ನಾವು ಇಚ್ಛಾ ಮಾಡ್ತೀವಿ ಅಂತಂದಂಗ. ಇಚ್ಛಾಮಿ ಅಂದ್ರೆ ಆರಿಕಾಗಳಿಗೂ ಕೂಡ ಇಚ್ಛಾಮಿ ಅನ್ನುವಂತ ವಿಧಾನ ಇದೆ ಶಾಸ್ತ್ರದಲ್ಲಿ. ಒಂದಾಮಿ ಇಲ್ಲ, ಒಂದಾಮಿ ಪಂಚಪರಮೇಶ್ವರಿಗಳಿಗಷ್ಟೇ. ಒಂದಾಮಿ, ನಮೋಸ್ತು, ಇವೆಲ್ಲ ಶಬ್ದಗಳು ಏಕಾರ್ಥಕ. ಆ ಅಂಚಲಿಕಾ ಪಾಠದಲ್ಲಿ ಸಿದ್ಧ ಭಕ್ತಿಯಲ್ಲಿ ಹೇಳ್ತೀರಿ ನೋಡಿ, ಒಂದಾಮಿ ನಮಂಸಾಮಿ ದುಃಖಕ್ಕೋ ಕಮ್ಮಕ್ಕೋ ಭೋಯ್ಲಾವೋ ಸುವೈಗಮ್ನಂ ಸಮಾಹಿ ಮರಣಂ ಜಿನ್ಗುಣ ಸಂಪತ್ತಿ ಹೋ ಮಜ್ಜನ. ಸಿದ್ಧರಿಗೆ ನಮಸ್ಕಾರ ಮಾಡುವಾಗ ಒಂದಾಮಿ ಅಂತ ಇದ್ದೀವಿಲ್ಲ, ಸಿದ್ಧರಿಗೆ ಒಂದಾಮಿ ಅಂತ ಇದ್ದೀವಿ. ಅವರೇನು ಆರೀಕ? ಇಲ್ಲಿ ಆರಿಕಾಗಳಿಗೆ ಒಂದಾಮಿ ಅಂತೀವಿ. ಒಂದಾಮಿ ಅನ್ಲಿಕ್ಕೆ ಬರೋಲ್ಲ ನಿಜವಾಗಿ ನೋಡಿದ್ರೆ. ಇಚ್ಛಾಮಿ, ಇಚ್ಛಾಮಿ. ಕುಂದಕುಂದ ಆಚಾರ್ಯರು ಅಷ್ಟಪಾಹುಡ ಗ್ರಂಥದಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ. ನಿರ್ಗ್ರಂಥ ಮುನಿಗಳನ್ನ, ಅರಿಹಂತ ಪರಮೇಷ್ಠಿಗಳನ್ನ ಮತ್ತು ಶುದ್ಧ ಪರಮೇಷ್ಠಿಗಳನ್ನ ಮತ್ತು ಜಿನ ಧರ್ಮ, ಜಿನಾಗಮ, ಜಿನ ಚೈತ್ಯ, ಚೈತ್ಯಾಲಯ, ಇವರನ್ನ ಬಿಟ್ರೆ ಇನ್ನ ಜಗತ್ತಿನ ಯಾವ ಜೀವಿಗೂ ಕೂಡ ಒಂದಾಮಿ ಅನ್ನೋದಿಲ್ಲ, ನಮೋಸ್ತು ಅನ್ನೋದಿಲ್ಲ, ಏನನ್ನೋದು? ಇಚ್ಛಾಮಿ ಅನ್ನೋದು. ಇಚ್ಛಾಮಿ ಯಾಕೆ? ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನದಿಂದ ಸಹಿತ, ಆವರಣ ಸಹಿತ, ವಸ್ತ್ರ ಆವರಣ ಸಹಿತ ಇರುವಂತಹ ಜೀವಿಗಳಿಗೆ ಇಚ್ಛಾಮಿ ಎನ್ನಬೇಕು, ಇದನ್ನು ಹೇಳಿದರು. ಉಳಿದವರಿಗೆ ನಮಸ್ತು, ಪರಮೇಷ್ಠಿಗಳಿಗೆ, ನವದೇವತೆಗಳಿಗೆ, ಪರಮೇಷ್ಠಿಗಳಿಗೆ ನಮಸ್ತು. ಪರಿಗ್ರಹಧಾರಿ ಸಮ್ಯಕ್ ದೃಷ್ಟಿ ಇರಲಿ, ಸಮ್ಯಕ್ತು ರಹಿತಿರಲಿ, ಏನೇ ಇರಲಿ, ಸಮ್ಯಕ್ ದರ್ಶನ ಸಹಿತ ಮತ್ತು ಸಮ್ಯಕ್ ಜ್ಞಾನ ಸಹಿತ ಇದ್ದು ಚಾರಿತ್ರ ಇರಲಿಲ್ಲ ಅಂತಂದ್ರೆ ಪರಿಗ್ರಹ ನಿಯಮದಿಂದಿದ್ದೇ ಇರ್ತದೆ, ಬಾಯಿ ಪರಿಗ್ರಹ. ಇವರಿಗೆ ಇಚ್ಛಾಮಿ ಅನ್ನಬೇಕು, ಇಚ್ಛಾಮಿ. ಸಮ್ಯಕ್ ದೃಷ್ಟಿ ಶ್ರಾವಕರಿಗೆ ಏನನ್ಬೇಕು? ಜೈ ಜಿನೇಂದ್ರ. ಇದನ್ನೂ ಹೇಳಲಿಲ್ಲ ಅವರು, ಇಚ್ಛಾಮಿ. ನಿಮಗೂ ಸಮ್ಯಕ್ ದರ್ಶನ್ ಸಮ್ಯಕ್ ಜ್ಞಾನ ಇದೆಯಲ್ಲ, ಆರಿಕಾಗಳ ಹತ್ತಿರ ಏನಿದೆ ಅವರಿಗೂ ಸಮ್ಯಕ್ ದರ್ಶನ್ ಸಮ್ಯಕ್ ಜ್ಞಾನ ಸಯಂ ಅಂತೂ ಇಲ್ಲ. ಶುಲ್ಲಕ ಐಲಕರಿಗೆ ಏನಿದೆ? ಸಮ್ಯಕ್ ದರ್ಶನ್ ಸಮ್ಯಕ್ ಜ್ಞಾನ. ಶುಲ್ಲಕ ಐಲಕರಿಗೆ ಅನ್ಯ ಪ್ರತಿಮಾಧಾರಿಗಳಿಗೆ ಏನಿದೆ? ಸಮ್ಯಕ್ ದರ್ಶನ್ ಸಮ್ಯಕ್ ಜ್ಞಾನ. ಏನನ್ನೋದು ಇವರಿಗೆ? ಇಚ್ಛಾಮಿ. ಎಲ್ಲರಿಗೂ ಇಚ್ಛಾಮಿ ಶಬ್ದ ಒಂದನ್ನೇ ಕೊಟ್ಟಿದ್ದಾರೆ. ಜೈ ಜಿನೇಂದ್ರನು ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ. ನಿಜವಾಗಲೂ ನೋಡಿತು ಅಂತಂದ್ರೆ ಶಬ್ದದ ಅರ್ಥವನ್ನ ನಾವು ತೆಗೆದು ನೋಡ್ತೀವಿ ಅಂತಂದ್ರೆ, ವಂದಾಮಿ ಅಂದರೆ ನಮಸ್ಕರಿಸುತ್ತೇನೆ, ವಂದಿಸುತ್ತೇನೆ, ನಮಸ್ಕರಿಸುತ್ತೇನೆ ಅಂತ ಅರ್ಥ. ಇದನ್ನು ಹೇಳಲಿಕ್ಕೆ ಬರಲ್ಲ ಪರಿಗ್ರಹಧಾರಿ ಜೀವಿಗಳಿಗೆ. ಇಚ್ಛಾಮಿ ಅಂತ ಹೇಳಬೇಕು. ಪ್ರಾಚೀನ ಕಾಲದಲ್ಲಿ ಇದೇ ತರ ಇತ್ತು. ಅರ್ವಾಚೀನ ಕಾಲದಲ್ಲಿ ಸ್ವಲ್ಪ ವ್ಯತ್ಯಾಸ ಯಾಕೆ ಮಾಡಿಕೊಂಡ್ರು ಅಂತಂದ್ರೆ, ಅವರವರ ಪದಕ್ಕೆ ತಕ್ಕಂತೆ ಸ್ವಲ್ಪ ಶಬ್ದಗಳು ಬೇರೆ ಬೇರೆ ಇರಲಿ ಅನ್ನುವ ದೃಷ್ಟಿಯಿಂದ ಮಾಡಿಕೊಂಡ್ರು. ಆದರೆ ಆ ಶಬ್ದಗಳ ನೇರ ಅರ್ಥವನ್ನು ತೆಗೆದ್ರಿ ಅಂತಂದ್ರೆ ತಪ್ಪಾಗ್ತದೆ, ಮತ್ತು ಆ ಶಬ್ದದ ಸೈದ್ಧಾಂತಿಕ ಅರ್ಥವನ್ನು ತೆಗೆದ್ರಿ ಅಂತಂದ್ರೆ ವಂದಾಮಿ ಶಬ್ದದ ಅರ್ಥ ಇಚ್ಛಾಮಿ ಅಂತ ಇರೋದಲ್ಲಿ. ವಂದನ, ವಂದಾಮಿ ಎಲ್ಲ ಒಂದೇ ಅರ್ಥ. ವಂದಿಸುತ್ತೇನೆ, ವಂದನೆಗಳು ಅಂದಂಗ. ವಂದಾಮಿ ಇದು ಕ್ರಿಯಾ. ವಂದಾಮಿ ಅಂದರೆ ನಮಸ್ಕರಿಸುತ್ತೇನೆ, ಕ್ರಿಯಾಪದ ಶಬ್ದ ಇದು. ವಂದನ ಅಂತಂದ್ರೆ ನಮಸ್ಕಾರ. ನಮಸ್ಕಾರ ರೀ, ನಮಸ್ಕಾರ ಕೊಡ್ರಿ, ಈ ತರ ಅಂದಂಗ. ನಮಃ ನಮಸ್ಕಾರ, ವಂದನೆ, ಇವೆಲ್ಲ ಏಕಾರ್ಥಕ. ಜೈ ಜಿನೇಂದ್ರ. ಜೈ ಜಿನೇಂದ್ರ ಅಂತ ಯಾರಿಗೆ ಹೇಳಬೇಕು? ಶ್ರಾವಕರಿಗೆ. ಅಂದರೆ ನೀನು ಜಯಿಸು ಅಂದಂಗೆ ಅದು. ಜಿನೇಂದ್ರನ ಹಾಗೆ ನೀನು ಜಯಿಸು. ಏನೇನು ಜಯಿಸು? ಮಿಥ್ಯಾತ್ವ, ಕಷಾಯ, ಮೋಹಿನಿ ಕರ್ಮಗಳನ್ನೆಲ್ಲ ಜಯಿಸು, ಜಿನನಾಗು. ನಿನಗೆ ಸ್ವಾಗತ, ಆದರದ ಸುಸ್ವಾಗತ. ನೀನು ಮೋಹಿನಿ ಕರ್ಮವನ್ನು ಜಯಿಸಿ ಜಿನನಾಗು. ನಿನಗೆ ಅಭಿವಾದನೆಗಳು. ಜೈ ಜಿನೇಂದ್ರ. ಇದನ್ನ ನಾವು ಮಾಡಿಕೊಂಡಿದ್ದೇವೆ. ನಾವು ಶಬ್ದವನ್ನು ತಯಾರು ಮಾಡಿಕೊಂಡಿದ್ದೇವೆ, ಕಾಲಾಂತರದಲ್ಲಿ ಆಗಿದೆ. ಮೂಲ ಪ್ರಾಚೀನ ಗ್ರಂಥಗಳಲ್ಲಿ ಈ ಶಬ್ದಗಳ ಪ್ರಯೋಗ ಸಿಕ್ಕುವುದೇ ಇಲ್ಲ. ಎರಡು ಶಬ್ದ ಮಾತ್ರ ಸಿಗ್ತವೆ, ಇಚ್ಛಾಮಿ, ನಮಸ್ತು. ವಂದಾಮಿ ಯಾರಿಗೆ? ಪರಮೇಷ್ಠಿಗಳಿಗೆ. ಇನ್ನು ನಮೋಸ್ತು ವಂದಾಮಿ ಅಂತಂದ್ರೂ ಅದೇ ಅರ್ಥ. ಯಾರಿಗೆ ವಿಷಯ ನೋಡು, ಮೋಹಿನಿ ಕರ್ಮ ವಂದಾಮಿ ಅಂತ ಏನು ಶಬ್ದ ಬಂದಿದೆಯಲ್ಲ, ಇದು ಕಾಲಾಂತರದಲ್ಲಿ ಉಪಯೋಗವನ್ನು ಮಾಡಿರತಕ್ಕಂಥ ಶಬ್ದ. ಯಾಕೆ ಮಾಡಿದ್ರು ಅಂತಂದ್ರೆ, ಶುಲ್ಲಕರಿಗೆ ಐಲಕರಿಗೆ ಪ್ರತಿಮೆಗಳಿವೆ, ಆರಿಕೆಯರಿಗೆ ಉಪಚಾರ ಮಹಾವ್ರತಗಳಿವೆ. ಉಪಚಾರ ಮಹಾವ್ರತಗಳು ಅವರ ಸ್ಥಾನಮಾನ, ಇವರ ಸ್ಥಾನಮಾನ. ಸ್ವಲ್ಪ ಬೇರೆ ಬೇರೆಯಾಗಿ ಗೊತ್ತಾಗಲಿ ಅನ್ನುವ ಉದ್ದೇಶದಿಂದ ಒಬ್ಬರಿಗೆ ಒಂದಾಮಿ ಶಬ್ದ ಕೊಟ್ಟುಬಿಟ್ರು, ಮತ್ತೊಬ್ಬರಿಗೆ ಇಚ್ಛಾಮಿ ಅಂತ ಶಬ್ದ ಇಟ್ಟುಬಿಟ್ರು. ಆದರೆ ಆ ಇಚ್ಛಾಮಿ ಶಬ್ದದ ಅರ್ಥದಲ್ಲಿನೇ ಒಂದಾಮಿ ಅಂತ ಇಟ್ರು, ನಮಸ್ತು ಅನ್ನುವಂತ ಅರ್ಥದಲ್ಲಿ ಇಡಲಿಲ್ಲ. ಒಂದಾಮಿ ಅಂತಂದ್ರೆ ಶಬ್ದದ ಅರ್ಥ ನಮಸ್ತು ಇದೆ, ಆದರೆ ಸೈದ್ಧಾಂತಿಕ ಅರ್ಥ ಇಚ್ಛಾಮಿ ಅಂತ ಇದೆ. ಯಶ್ನಿ ಶತಮಾನಕ್ಕೆ ನೋಡೋಣ, ಪತ್ತೆ ಹಚ್ಚೋಣ ಇದನ್ನು, ಪತ್ತೆ ಹತ್ತಬಹುದು. ಮೊಟ್ಟ ಮೊದಲು ಯಾರು ಪ್ರಯೋಗಿಸಿದರು? ಬಹುಶಃ ನಮಗನ್ನಿಸ್ತದೆ 17ನೇ ಶತಮಾನ ಇತ್ತೀಚೆಗಾಗಿದೆ ಇದು. ಶ್ರುತ ಸಾಗರ ಸೂರಿ ಅಂತ ಒಬ್ಬರು ಭಟ್ಟಾರ್ಕರಾಗಿದ್ದಾರೆ, ಅವರು ಅಷ್ಟಪಾಹುಡ ಗ್ರಂಥದ ಮೇಲೆ ಒಂದು ಸಂಸ್ಕೃತ ವ್ಯಾಖ್ಯಾನ ಟೀಕಾ ಗ್ರಂಥವನ್ನು ಬರೆದಿದ್ದಾರೆ. ಅದರಲ್ಲಿ ವಂದಾಮಿ ಅನ್ನುವಂತಹ ಶಬ್ದ ಇದೆ. ಇದಕ್ಕಿಂತ ಹಿಂದಿನ ಕಾಲದಲ್ಲೂ ಆಗಿರಬಹುದು, ಆದರೆ 17ನೇ ಶತಮಾನಕ್ಕೂ ಆಗಿದೆ. ನೋಡೋಣ ಮೊಟ್ಟ ಮೊದಲು ಯಾರು ಇದನ್ನು ಉಪಯೋಗ ಮಾಡಿದ್ದಾರೆ, ಪತ್ತೆ ಹಚ್ಚಿ ಹೇಳ್ತೀವಿ. ಕೇವಲಿ ಭಗವಂತರು ಇರ್ತೀರಂದ್ರ ಅವರ ಹೆಸರು ತಗೊಂಡು ಹೇಳ್ತಿದ್ರು, ಪಂಚಮ ಕಾಲದಲ್ಲಿ ಕೇವಲಿ ಭಗವಂತರು ಇಲ್ಲ. ಶುಲ್ಲಕರ ವೃತ್ತಗಳು ಪ್ರತಿಮೆಗಳು, ಶುಲ್ಲಿಕೆಯರ ವೃತ್ತಗಳು ಪ್ರತಿಮೆಗಳು, ಐಲಕರ ವೃತ್ತಗಳು ಪ್ರತಿಮೆಗಳು, ಆರಿಕೆಯರ ವೃತ್ತಗಳು ಉಪಚಾರ ಮಹಾವ್ರತ. ಇವರಿಗೆ ಉಪಚಾರ ಮಹಾವ್ರತ, ಇವರಕ್ಕಿಂತ ಇವರು ಶ್ರೇಷ್ಠರಿದ್ದಾರೆ. ಆದ್ದರಿಂದ ಇವರಿಗೆ ವಂದಾಮಿ ಅನ್ನುವಂತಹ ಶಬ್ದ ಇಟ್ಬಿಟ್ರು. ಅಂದರೆ ವಂದಾಮಿ ಅಂದ್ರೂ ಇಚ್ಛಾಮಿ, ಆದರೆ ಗೊತ್ತಾಗುವ ಸಲುವಾಗಿ ಇವರು ಆರಿಕೆಯರು, ಇವರ ವೃತ್ತ ಉಪಚಾರ ಮಹಾವ್ರತ, ಇವರು ಚುಲ್ಲ ಕೈಲಕರು, ಇವರು ಪ್ರತಿಮಾಧಾರಿಗಳು, ಇವರು ಉತ್ಕೃಷ್ಟ ಶ್ರಾವಕರು, ಇವರು ಉತ್ಕೃಷ್ಟ ಶ್ರಾವಿಕೆ ಅಲ್ಲ. ಯಾರು? ಆರಿಕೆ. ಆರಿಕಾಗಳಿಗೆ ಶ್ರಮಣಿ ಅನ್ನುವಂತ ಶಬ್ದ ಇದೆ, ಆದರೆ ಚುಲ್ಲಕರಿಗೆ, ಆಯಿಲಕರಿಗೆ, ಚುಲ್ಲಿಕೆಯರಿಗೆ ಉತ್ಕೃಷ್ಟ ಶ್ರಾವಕ ಮತ್ತು ಶ್ರಾವಿಕೆ ಅನ್ನುವಂತ ಶಬ್ದ ಇದೆ. ನೈಷ್ಠಿಕರು ಇವರು, ನೈಷ್ಠಿಕ ಶ್ರಾವಕರು, ಉತ್ಕೃಷ್ಟ ನೈಷ್ಠಿಕ ಶ್ರಾವಕರು. ಆರಿಕಾಗಳಿಗೆ ಶ್ರಾವಿಕ ಅಂತ ಅನ್ನಲಿಲ್ಲ, ವಸ್ತ್ರಧಾರಿಗಳಿದ್ರೂ ಶ್ರಾವಿಕ ಅಂತ ಹೇಳಲಿಲ್ಲ, ಯಾವ ಗ್ರಂಥದಲ್ಲೂ ಶ್ರಾವಿಕೆ ಅಂತ ಹೆಸರು ತಗೊಳ್ಳಲಿಲ್ಲ. ಸಾಧ್ವಿ, ತಪಸ್ವಿನಿ, ಸಂಯತಿ, ಶ್ರಮಣಿ, ಆರಿಕಾ, ಆರ್ಯ, ಇಷ್ಟೆಲ್ಲ ಹೆಸರಿವೆ. ಶ್ರಾವಿಕ ಅನ್ನಲಿಲ್ಲ. ನೈಷ್ಠಿಕ ಶ್ರಾವಕರಲ್ಲಿ ಮೂರು ಭೇದ ಇದೆಯಲ್ಲ, ಪಾಕ್ಷಿಕ ಶ್ರಾವಕ, ನೈಷ್ಠಿಕ ಶ್ರಾವಕ, ಸಾಧಕ ಶ್ರಾವಕ, ಈ ತರ ಭೇದ ಮಾಡಿದಾರಲ್ಲ. ಸಾಧಕ ಶ್ರಾವಕ ಅಂತಂದ್ರೆ ನೈಷ್ಠಿಕ ಶ್ರಾವಕರು ಪ್ರತಿಮಾ ಪಾಲನೆ ಮಾಡಿ ಜೀವನಾಂತ್ಯದಲ್ಲಿ ಸಲ್ಲೇಖನ ಮರಣವನ್ನು ತಕ್ಕೊಂಡವರಿಗೆ ಸಾಧಕ ಶ್ರಾವಕರು ಅಂತಂದ್ರು. ನೈಷ್ಠಿಕ ಶ್ರಾವಕರು ಅಂತಂದ್ರೆ ಪ್ರತಿಮೆ ಉಳ್ಳವರು, ಪ್ರತಿಮೆಯನ್ನ ಪಾಲನೆ ಮಾಡುವಂತವರು. ಮತ್ತು ಪಾಕ್ಷಿಕ ಶ್ರಾವಕರು ಅಂತಂದ್ರೆ ಪ್ರತಿಮಾ ರಹಿತ ಸಮ್ಯಕ್ ದೃಷ್ಟಿ ಶ್ರಾವಕರು, 8 ಮೂಲ ಗುಣ ಧಾರಿ, ಸಪ್ತವ್ಯಸನ ತ್ಯಾಗಿ. ಸಮ್ಯಕ್ ದೃಷ್ಟಿ ಜೀವಿಗಳಿಗೆ 8 ಮೂಲ ಗುಣ ಮತ್ತು ಸಪ್ತವ್ಯಸನಗಳ ತ್ಯಾಗ ಇರುತ್ತೆ. 8 ಮೂಲ ಗುಣಗಳಲ್ಲಿ ಯಾವ್ಯಾವು? ಮಧ್ಯ ಮಾಂಸ ಮಧು ತ್ಯಾಗ, ಸ್ಥೂಲ ಪಂಚಪಾಪಗಳ ತ್ಯಾಗ. ಸ್ಥೂಲ ಪಂಚಪಾಪ ಹಿಂಸಾ, ಜೂಟ್ ಚೋರಿ, ಕುಶೀಲ, ಪರಿಗ್ರಹ, ಇಷ್ಟು ಪಂಚ ಪಾಪಗಳು, ಸ್ಥೂಲ ಪಾಪಗಳ ತ್ಯಾಗ. ಪ್ರತಿಮೆಯಲ್ಲಿ ಸ್ವಲ್ಪ ಬಾರಿ ಹೋಗ್ತದೆ, ಹೆಚ್ಚಿನ ಪಾಪಗಳನ್ನು ತ್ಯಾಗ ಮಾಡ್ತಾರಲ್ಲಿ. ಆದರೆ ಪಾಕ್ಷಿಕ ಶ್ರಾವಕರು ಸ್ಥೂಲ ಪಂಚ ಪಾಪಗಳನ್ನು ತ್ಯಾಗ ಮಾಡಿದವರು ಆಗಿರ್ತಾರೆ. ಈ ತರ ವ್ಯತ್ಯಾಸ ತೋರಿಸೋ ಸಲುವಾಗಿ ಈ ಶಬ್ದಗಳನ್ನೆಲ್ಲ ಬಳಸಿಕೊಂಡು ಬಂದ್ಬಿಟ್ರು. ಶ್ರಾವಕರಿಗೆ ಜೈ ಜಿನೇಂದ್ರ ಹೇಳಿಕ್ ಶುರು ಮಾಡಿದ್ರು. ಐಲಕರಿಗೆ ಚುಲ್ಲಕರಿಗೆ ಇಚ್ಛಾಮಿ ಅಂದ್ರು, ಚುಲ್ಲಿಕೆಯರಿಗೆ ಇಚ್ಛಾಮಿ ಅಂದ್ರು, ಆರಿಕೆಯರಿಗೆ ವಂದಾಮಿ ಅಂದ್ರು. ಶ್ರಾವಿಕೆ ಅಂತನಲಿಲ್ಲ, ಆ ಶ್ರಾವಿಕೆ ಅಲ್ಲ ಅನ್ನುವ ದೃಷ್ಟಿಯಿಂದ ಆ ವಂದಾಮಿ ಅನ್ನುವಂತಹ ಶಬ್ದನ ಇಟ್ಬಿಟ್ರು. ಆದರೆ ಈ ತರದ ವ್ಯತ್ಯಾಸವನ್ನ ಮೊದಲಿನ ಕಾಲದಲ್ಲಿ ಮಾಡಿರಲಿಲ್ಲ. ಚತುರ್ಥ ಕಾಲದಲ್ಲಿ ಎರಡು ಶಬ್ದದ್ದು ಅಂತೆ. ವಂದಾಮಿ ಅಂದ್ರೆ ನಮಸ್ಕಾರ, ನಮಸ್ಕಾರ ವಂದಾಮಿ ಒಂದೇ ಶಬ್ದದು. ವಂದಾಮಿ ಅಂದ್ರೆ ಇಲ್ಲ ಆಯ್ತಂದ್ರೆ ನಮಸ್ತು ಅಂದ್ರೆ ನಡೀತದೆ, ಶಬ್ದದ ಅರ್ಥ ಎರಡೂ ಒಂದೇ. ಇನ್ನು ಸಮ್ಯಕ್ ದರ್ಶನ ಇದ್ದು, ಸಮ್ಯಕ್ ಜ್ಞಾನ ಇದ್ದು, ಯಾರಿಗೆ ವಸ್ತ್ರ ಸಹಿತ ಇರ್ತಾರೆ, ಯಾರು ವಸ್ತ್ರ ಸಹಿತ ಇದ್ದಾರೆ ಅವರಿಗೆ ಇಚ್ಛಾಮಿ ಅನ್ರಿ, ಮತ್ತು ಉಳಿದವರಿಗೆಲ್ಲ ಏನನ್ಬೇಕಂತಕ್ಕಂಥದ್ದನ್ನು ಹೇಳಲಿಲ್ಲ. ಅಂದ್ರೆ ಸಮ್ಯಕ್ತು ರಹಿತ ಮನುಷ್ಯರಿಗೆ ಏನನ್ಬೇಕು ಅದನ್ನು ಹೇಳಲಿಲ್ಲ. ಇನ್ನು ಅದನ್ನು ಹೇಳಲಿಲ್ಲ, ಏನು ಹೇಳೋಣ ಅನ್ನುವಂಥ ಸಮಸ್ಯೆ ಬಂತು. ಸಮಸ್ಯೆ ಬಂದಾಗ ಏನಾದರೂ ಹೇಳೋಣ ಅಂತಂದ್ರು, ಏನು ಹೇಳ್ತೀರಿ ಹೇಳ್ರಿ, ಜೈ ಜಿನೇಂದ್ರ ಹೇಳ್ತೇವೆ ಬಿಡ್ರಿ, ಜೈ ಜಿನೇಂದ್ರ ಹೇಳೋದು ಶುರು ಆಯಿತು. ಚತುರ್ಥ ಕಾಲದಲ್ಲಿ ಶ್ರಾವಕರು ಪರಸ್ಪರದಲ್ಲಿ ಜಯ ಜಿನೇಂದ್ರ ಹೇಳುತ್ತಿದ್ರೋ ಇಲ್ಲೋ ಯಾವುದು ಉಲ್ಲೇಖ ಆಗಮದಲ್ಲಿ ಇಲ್ಲ. ಇಲ್ಲಿ ದಕ್ಷಿಣದಲ್ಲಿ ಯಾರು ಜಯ ಜಿನೇಂದ್ರ ಹೇಳಲಾಗ್ತಿದ್ರು, ಈಗ ಶುರು ಮಾಡಿದ್ದಾರೆ. ಪೈಲ ಹೇಳ್ತಿರಲಿಲ್ಲ. ಚುಲ್ಲಕ ಲೇಖರಿಗೆ ಇಚ್ಛಾಮಿ ಹೇಳಿದ್ರೆ ಅಂದಮೇಲೆ ಸಾಮಾನ್ಯ ಶ್ರಾವಕರಿಗೆ ಏನ್ ಹೇಳೋದು? ಜೈ ಜಿನೇಂದ್ರ ಇನ್ನು ಇಚ್ಛಾಮಿ ಅರ್ಥದಲ್ಲಿನೇ ಜೈ ಜಿನೇಂದ್ರ ಇರೋದು. ಜೈ ಜಿನೇಂದ್ರ ಅಂದ್ರೆ ಏನು? ಇಚ್ಛಾಮಿ, ನೀನು ನಿನ್ನ ಜಯಿಸು ಅಂತಂದಂಗಾಯ್ತಲ್ಲ. ಜಯಿಸು ಅಂದ್ರೆ ಸೈಮಿಯಾಗು. ಏನನ್ನ ಜಯಿಸು? ಕಷಾಯಗಳನ್ನ, ಅಸಂಯಮವನ್ನ ಜಯಿಸಿ ಸೈಮಿಯಾಗು. ನೀನು ಜಿನನಂತಿನಾಗು, ಜಿನನಂತೆ ಆಗು ಅಂದ ಹಾಗೆ ಆಯ್ತು. ಇಚ್ಛಾಮಿಯಲ್ಲಿ ಏನಿದೆ? ನಾನು ಸಂಯಮದ ಇಚ್ಛೆಯನ್ನು ಇಟ್ಟುಕೊಂಡಿದ್ದೇನೆ, ಸಂಯಮದ ಬಗ್ಗೆ ನನಗೂ ಶ್ರದ್ಧೆ ಇದೆ. ಅಂದ್ರೆ ಏನರ್ಥ? ನಾನು ಸಂಯಮದಲ್ಲಿ ಶ್ರದ್ಧೆಯನ್ನು ತಾಳಿದವನು. ಈ ಶ್ರದ್ಧೆಯ ಕಾರಣದಿಂದ ನಾನು ಕೂಡ ಸಮ್ಯಕ್ ದೃಷ್ಟಿ. ಸಂಯಮದಲ್ಲಿ ಶ್ರದ್ಧೆ ಯಾರಿಗೆ ಇಲ್ಲಲ್ಲ ಅವರು ಸಮ್ಯಕ್ ದೃಷ್ಟಿ ಅಲ್ಲ. ಸಂಯಮದಲ್ಲಿ ಶ್ರದ್ಧೆ ಇಲ್ಲದಂತಹ ಜೀವ ಸಮ್ಯಕ್ ದೃಷ್ಟಿ ಅಲ್ಲ. ಅಸಂಯಮ ಬೇಡ. ಅಸಂಯಮದಲ್ಲಿ ಅಶ್ರದ್ಧೆ ಇರಬೇಕು, ಸಂಯಮದಲ್ಲಿ ಶ್ರದ್ಧೆ ಇರಬೇಕು. ಆವಾಗ ಆ ಜೀವ ಸಮ್ಯಕ್ ದೃಷ್ಟಿ ಅನ್ನಿಸಿಕೊಳ್ಳಬಹುದು. ಶ್ರದ್ಧೆ ಬಂದಾಗ ಸಮ್ಯಕ್ ದರ್ಶನ ಆಗುವುದು. ಯಾವುದ್ರ ಬಗ್ಗೆ ಶ್ರದ್ಧೆ? ಸಂಯಮ ಧರ್ಮ ಇದೆ, ಧರ್ಮ ಮತ್ತು ಧರ್ಮಾತ್ಮ. ಸಂಯಮ ಉಳ್ಳವರು ಗುರು, ಸಂಯಮ ಅವರ ಧರ್ಮ. ಧರ್ಮದಲ್ಲಿ ಶ್ರದ್ಧೆ ಮಾಡಿದರೆ ಏನು, ಮತ್ತು ಗುರುವಿನ ಮೇಲೆ ಶ್ರದ್ಧೆ ಮಾಡಿದರೆ ಏನು, ಅದು ಸಮ್ಯಕ್ ದರ್ಶನಕ್ಕೆ ಕಾರಣ. ಎರಡನೆಯ ಪ್ರಶ್ನೆ. ಇಲ್ಲಿ ಅರ್ಹಂತರ ಐದಾರು ಹೆಸರುಗಳನ್ನು ಕೊಟ್ಟಿದ್ದಾರೆ. ಅರ್ಹಂತ, ಅರುಹಂತ, ಅರ್ಹತ್ತ, ಜಿನ, ಸಕಲ ಪರಮಾತ್ಮ, ಸಯೋಗ ಕೇವಲಿ, ಅಯೋಗ ಕೇವಲಿನೂ ಇದೆ ಅರ್ಹಂತರಿಗೆ ಹೆಸರು. ನೋಡಿ, ಅಯೋಗ ಕೇವಲಿ ಅಂದ್ರೆ ಯೋಗರಹಿತಾದರು. ಯಾವ ಗುಣಸ್ಥಾನದಲ್ಲಿ? ಹದಿನಾಲ್ಕನೇ ಗುಣಸ್ಥಾನದಲ್ಲಿ ಯೋಗರಹಿತರಾದರು. ಅಲ್ಲಿ ಯಾವ ಕರ್ಮದ ಆಶ್ರಯವಿದೆ? ಯಾವುದೂ ಇಲ್ಲ. ಯೋಗ ಎಲ್ಲಿ ತನಕ ಇರ್ತದೆ? ಅಲ್ಲಿ ತನಕ ಸಾತಾವೇದ್ನೀಯದ ಆಶ್ರವ. ಯೋಗ ಇಲ್ಲ ಅಂತಂದ್ರೆ ಆಶ್ರವನೂ ಇಲ್ಲ, ಅಯೋಗ. ಇನ್ನು 14ನೇ ಗುಣಸ್ಥಾನದಲ್ಲಿ ಯಾವುದೊಂದೂ ಕೂಡ ಕರ್ಮ ಆತ್ಮನಿಗೆ ಆಶ್ರವವಾಗ್ತಾ ಇಲ್ಲ, ಕಟ್ತಾ ಇಲ್ಲ. ಹೆಚ್ಚಂದ್ರೆ 13ನೇ ಗುಣಸ್ಥಾನ ತನಕ ಕರ್ಮ ಕಟ್ತವೆ. 11ನೇ ಗುಣಸ್ಥಾನ ಪಾರ್ ಮಾಡಿದ್ರೆ ಅಥವಾ 11ರಿಂದ ಒಂದು ಕರ್ಮ ಕಟ್ತದೆ, ಸಾತಾವೇದ್ನಿ. ಅದಕ್ಕಿಂತ ಮೊದಲು 10ನೇ ಗುಣಸ್ಥಾನ ತನಕ ಈ ಕರ್ಮಗಳೆಲ್ಲ ಕಟ್ತಿರ್ತವೆ. ಮೇಲೆ ಮೇಲೆ ಹೋದಂತೆ ಕಡಿಮೆ ಆಗ್ತವೆ ಗುಣಸ್ಥಾನಗಳಲ್ಲಿ ಕರ್ಮ ಕಟ್ಟೋದು, ಕಡಿಮೆ ಆಗ್ತಾ ಆಗ್ತಾ ಹೋಗ್ತವೆ. ಎಲ್ಲಕ್ಕಿಂತ ಜಾಸ್ತಿ ಕರ್ಮಗಳು ಕಟ್ಟೋದು ಅಂತಂದ್ರೆ 1ನೇ ಗುಣಸ್ಥಾನದಲ್ಲಿ, 2ನೇ ಗುಣಸ್ಥಾನದಲ್ಲಿ ಸ್ವಲ್ಪ ಕಡಿಮೆ ಆಗ್ತವೆ, 3ನೇ ಗುಣಸ್ಥಾನದಲ್ಲಿ ಸ್ವಲ್ಪ ಕಡಿಮೆ ಆಗ್ತವೆ, 4ನೇ ಗುಣಸ್ಥಾನದಲ್ಲಿ ಸ್ವಲ್ಪ ಕಡಿಮೆ ಆಗ್ತವೆ. ಕರ್ಮಗಳ ಆಶ್ರವ ಕಡಿಮೆ ಆದಂತೆ ಆದಂತೆ ಆತ್ಮನಲ್ಲಿ ಗುಣಗಳ ಸಂಖ್ಯೆನೂ ಹೆಚ್ಚಾಗ್ತಾ ಹೋಗ್ತದೆ. ಅದಕ್ಕಾಗಿ ಆತ್ಮ ಗುಣಗಳನ್ನು ಸಂಪಾದಿಸಿಕೊಳ್ಳುವಾಗ ಆ ಸಂಪಾದನೆಯ ಕಾಲದಲ್ಲಿ ಯಾವ ಜಾಗದಲ್ಲಿರ್ತಾನೋ ಆ ಜಾಗದ ಹೆಸರೇ ಗುಣಸ್ಥಾನ. ಗುಣಗಳ ಸಂಪಾದನೆ ಮಾಡುತ್ತಾ ಮಾಡುತ್ತಾ ಎಷ್ಟು ಹೆಜ್ಜೆ ಮುಂದುವರಿಯುತ್ತಾನೆಯೋ ಅವೆಲ್ಲ ಆ ಆತ್ಮನ ಗುಣಸ್ಥಾನಗಳು. ಗುಣವನ್ನು ಹೆಚ್ಚಿಸಿಕೊಳ್ಳುವ ಸ್ಥಾನಗಳೇ ಗುಣಸ್ಥಾನ, ಅವು ಎಷ್ಟು? 14. 14 ಸ್ಥಾನಗಳಲ್ಲಿ ನಾವು ನಮ್ಮ ಆತ್ಮಿಕ ಗುಣಗಳನ್ನು ಹೆಚ್ಚಿಸಿಕೊಳ್ತಾ ಮೇಲಕ್ಕೆ ಹತ್ತುತ್ತೇವೆ. ಗುಣಸ್ಥಾನಗಳಲ್ಲಿ 14ನೇ ಗುಣಸ್ಥಾನ ದಾಟಿತು ಅಂತಂದರೆ ಸಿದ್ಧ ಪರಮಿಷ್ಠಿ ಆಯಿತು. 14ರಲ್ಲೂ ಸಿದ್ಧ ಪರಮಿಷ್ಠಿ ಇಲ್ಲ, ಅಲ್ಲಿಯೂ ಅಂತರ್ಮುಹೂರ್ತ ಉಳಿಯಬೇಕು. ಅಂತರ್ಮುಹೂರ್ತ ಕಳೆದ ತಕ್ಷಣ ಉಳಿದ ಅಘಾತಿ ಕರ್ಮಗಳು ನಾಶವಾಗಿ ಆತ್ಮ ಶರೀರ ಮುಕ್ತ ಕರ್ಮ ಮುಕ್ತ ಆಗಿಬಿಟ್ಟು ಸಿದ್ಧ ಪರಮಿಷ್ಠಿ ಆಗ್ತಾನೆ. ಸಿದ್ಧ ಇಲ್ಲೇ ಆಗ್ತಾನೆ, ಅಲ್ಲೆಲ್ಲ ಸಿದ್ಧ ಆದ ನಂತರ ಅಲ್ಲಿ ಹೋಗ್ತಾನೆ. ಎಲ್ಲಿ? ಸಿದ್ಧ ಪರಮೇಶ್ವರಿಗಳ ನಿವಾಸ ಸ್ಥಾನದಲ್ಲಿ ಹೋಗ್ತಾನೆ. ಅದು ಮೋಕ್ಷ ಸ್ಥಾನ ಅಲ್ಲ, ಮೋಕ್ಷ ಇಲ್ಲೇ, ಮೋಕ್ಷ ಇಲ್ಲೇ ಪ್ರಾಪ್ತ ಆಯಿತು. ಶರೀರದಿಂದ ಆತ್ಮ ಹೊರಬಂತು, ಕರ್ಮಗಳಿಂದ ಹೊರಬಂತು, ಇದೇ ಮೋಕ್ಷ. ಸ್ವತಂತ್ರ ಆಯ್ತಿಲ್ಲ, ಈ ಸ್ವತಂತ್ರ ಅವಸ್ಥೆಯ ಹೆಸರೇ ಮೋಕ್ಷ. ಇನ್ನು ಈ ಮುಕ್ತಾತ್ಮ, ಮೋಕ್ಷವನ್ನು ಪಡೆದಿರುವ ಆತ್ಮ ಎಲ್ಲಿ ಹೋಗ್ತಾನೆ ಅಂತಂದ್ರೆ ಊರ್ದು ಗಮನ ಮಾಡಿಕೊಂಡು ಲೋಕದ ಅಗ್ರಭಾಗದಲ್ಲಿ ಹೋಗ್ತಾನೆ. ಎಲ್ಲಿ ತನಕ ಧರ್ಮ ದ್ರವ್ಯ ಇದೆ ಅಲ್ಲಿ ತನಕ ಗಮನ ಆಗ್ತದೆ, ಅಲ್ಲಿ ತನಕ ಗತಿ ಇದೆ. ಧರ್ಮ ದ್ರವ್ಯ ಎಲ್ಲಿ ಮುಗಿಯಿತೋ ಅಲ್ಲಿ ಹೋಗಿ ಆತ್ಮ ನಿಂತುಕೊಂಡು ಬಿಡಿತು. ಇನ್ನು ಎಷ್ಟು ಸಮಯ ನಿಂತುಕೊಳ್ಳೋದು? ಅನಂತ ಕಾಲದವರೆಗೆ ಅಲ್ಲೇ ಉಳಿಯುದು, ತಿರುಗಿ ಸಂಸಾರದಲ್ಲಿ ಬರುಲ್ಲ, ನಿಶ್ಚಿತ. ಮರಳಿ ಸಂಸಾರದಲ್ಲಿ ಬರುವುದೇ ಇಲ್ಲ. ಯಾಕೆ ಬರುಲ್ಲ? ಮರಳಿ ಬರಲಿಕ್ಕೆ ಕರ್ಮಗಳು ಬೇಕು, ಕರ್ಮಗಳನ್ನಂತೂ ಕಟ್ಟಿಕೊಳ್ಳುವ ಶಕ್ತಿ ಇಲ್ಲ. ಕರ್ಮಗಳನ್ನು ಕಟ್ಟಿಕೊಳ್ಳದ ಆತ್ಮ ಎಂದೂ ಸಂಸಾರಕ್ಕೆ ಮರಳಿ ಬರುವುದೇ ಇಲ್ಲ. ನಾವು ಹೋಗ್ತೀವಿ ಸಂಸಾರದಲ್ಲಿ, ಆ ಕುಂಬಳಕಾಯಿ ಉದಾಹರಣೆ ಕೊಟ್ಟಿದ್ದಲ್ಲ, ಇಸುಗುಂಬಳಕಾಯಿ, ಈಜುಗುಂಬಳಕಾಯಿ, ಅದರ ಮೇಲೆ ಕೆಸರ ಮೆತ್ತೋದು ರಾಡಿ, ಎರಿ ಮಣ್ಣ ಮೆತ್ತೋದು ರಾಡಿ ಎಲ್ಲ ಇಷ್ಟು ದಪ್ಪ ಮಾಡೋದು, ನೀರಾಗ ಹೋಗಿ ಬಿಡೋದು, ತೇಲ್ತದ ಅಥವಾ ಮುಳುಗುತ್ತದೆ? ಮುಳುಗುತ್ತೆ. ಬಹಳ ಮೆತ್ತಿದ್ರೆ ಅಂತಂದ್ರೆ ಮುಳುಗೋದಲ್ಲ, ಅದು ಮುಳುಗಿತು. ಯಾಕೆ ಮುಳುಗುತ್ತಾ ಇದೆ ಕಾರಣ ಕೇಳಿದ್ರೆ, ಜಡ ಆಯ್ತದು, ರಾಡಿ ಇದೆ ಆದ್ದರಿಂದ ಮುಳುಗುತ್ತಾ ಇದೆ. ಆಮೇಲೆ ಅದು ಹಾಗೇನೆ ಮುಳುಗೇ ಇರೋದೇನು? ನೀರಿನಿಂದ ಕಳಚಿತು ಅಂತಂದ್ರೆ ಕುಂಬಳಕಾಯಿ ಮೇಲೆ ಬಂತು, ಇದು ಮೋಕ್ಷ. ಕರ್ಮಗಳ ಬಂಧನ ಎಲ್ಲ ಕಳಚಿ ಹೋದು ಅಂತಂದ್ರೆ ಆತ್ಮ ಕುಂಬಳಕಾಯಿ ಹಾಗೆ ಮೇಲಕ್ಕೆ ಹೋಗ್ತಾನೆ. ಈ ತರ ಮೋಕ್ಷ ಇದೆ. ಎಲ್ಲರಿಗೂ ಆಗಲಿಕ್ಕೆ ಸಾಧ್ಯತೆ ಇದು ಮೋಕ್ಷ. ಸ್ವಲ್ಪ ಪ್ರಯತ್ನ ಮಾಡ್ರಿ, ಶುದ್ಧ ಊಟ ಮಾಡ್ರಿ, ಪೈಲ ಸಾತ್ವಿಕ ಭೋಜನ, ಮುನಿಗಳು ಮಾಡುವಂತ ಆಹಾರ ಮಾಡ್ರಿ, ಪ್ರತಿಮಾಧಾರಿ ಆಗ್ರಿ, ಎಂಟು ಭೌದ ಒಳಗ ಇದೆಲ್ಲ ಕುಂಬಳಕಾಯಿ ಮ್ಯಾಗೆ ಅನ್ ಮೆತ್ತಿ ಚೆಲ್ಲಿದ ಆತ್ಮ ಕುಂಬಳಕಾಯಿ ಶರೀರ ಕೆಸರ, ಕರ್ಮನೂ ಕೆಸರ. ಈ ಕೆಸರು ಬೇಡ, ಇದ್ರ ಹೆಸರು ಬೇಡ ಅಂತ ಅನ್ನೋದಾದ್ರೆ ಪ್ರತಿಮಾ ತಗೋರಿ. ಎಷ್ಟು ಪ್ರತಿಮಾ? ಎರಡ ಹೆಚ್ಚು ಏನ್ ಬೇಡ, ಹೆಚ್ಚು ಪಾಲನ್ ಮಾಡ್ರೆ ಬಹಳ ಒಳ್ಳೆಯದು. ಎರಡ ಪ್ರತಿಮಾ ಪಾಲನ್ ಮಾಡು ಸಾಕು. ಎರಡು ಸಲ ಸಾಮಾಯಿಕ ಮಾಡುದು. ಸಾಮಾಯಿಕ ಯಾವ ತರ ಮಾಡಬೇಕು ಅದನ್ನು ಹೇಳ್ಕೊಡ್ತೀವಿ. ಪರಿಗ್ರಹ ಪ್ರಮಾಣ ಮಾಡ್ಕೊಳ್ಳುದು, ಯಾವ ತರ ಪ್ರಮಾಣ ಮಾಡ್ಕೋಬೇಕು ಅದನ್ನು ಹೇಳ್ಕೊಡ್ತೀವಿ. ಆಮೇಲೆ ದಿಗ್ಬಂಧನ ಮಾಡ್ಕೊಳ್ಳುದು, ದಿಗ್ವ್ರತ, ಜೀವನ್ ಪರ್ಯಂತ ಯಾವುದೋ ಒಂದು ದೇಶದ ಮರ್ಯಾದೆ ಮಾಡ್ಕೊಳ್ಳುದು. ಇದನ್ನ ಈ ಕ್ಷೇತ್ರವನ್ನು ಬಿಟ್ಟು ನಾವು ಸಾಯುವ ತನಕ ಹೊರಗಡೆಗೆ ಹೋಗುವುದಿಲ್ಲ ಅನ್ನುವಂಥ ವ್ರತ. ಆಮೇಲೆ ಪ್ರತಿನಿತ್ಯ ಅದರೊಳಗೂ ಕೂಡ ದಿಗ್ಗವಾದ ವ್ರತದಲ್ಲೂ ಕೂಡ ಒಳಗಿನ ಮರ್ಯಾದೆಯನ್ನು ಮಾಡಿಕೊಂಡು ಇವತ್ತ 24 ಗಂಟೆ ಕಾಲ ನಾನು ಇಲ್ಲಿಯೇ ಇರುತ್ತೇನೆ, ಇಂಥ ಜಾಗದಲ್ಲಿ, ಇಂಥ ಸೀಮೆಯೊಳಗೆ, ಇಂಥ ಊರ, ಇಂಥ ನದಿ, ಇಂಥ ಒಂದು ಪ್ರದೇಶ, ಈ ಸೀಮಾದೊಳಗಿದ್ದುಕೊಂಡು ನಾನು ಕಾಲ ಕಳೀತೇನೆ ಅನ್ನುವಂಥ ವ್ರತ. ಇದು ದೇಶವ್ರತ. ದಿಗ್ವ್ರತದ ಒಳಗಿನ ಕ್ಷೇತ್ರದ ಸೀಮೆಯನ್ನು ಮತ್ತು ಸಂಕುಚಿತ ಮಾಡಿಕೊಳ್ಳುವುದು, ಇದು ಪ್ರತಿನಿತ್ಯ ಮಾಡಿಕೊಳ್ಳುವಂಥದ್ದು ವಿಷಯ. ದಿಗ್ವ್ರತ ಆಜೀವನ್ ಪರ್ಯಂತ ಒಂದೇ ಸಲ ಮಾಡಿಕೊಳ್ಳುವಂಥದ್ದು. ಭಾರತವನ್ನು ಬಿಟ್ಟು ನಾವು ಹೊರ ದೇಶದಲ್ಲಿ ಹೋಗುವುದಿಲ್ಲ, ನಮ್ದೇನು ಕೆಲಸ ಇಲ್ಲ. ವ್ರತಗಳೇ ನಮ್ಮ ಮುಖ್ಯ ಕೆಲಸಗಳು, ನಮ್ಮ ಮುಖ್ಯ ಕಾರ್ಯ ವ್ರತ, ನಮ್ಮ ಮುಖ್ಯ ಕಾರ್ಯ ಧರ್ಮ. ಈ ಧರ್ಮವನ್ನು ರಕ್ಷಿಸಿಕೊಳ್ಳುವುದಕ್ಕಾಗಿ ಭಾರತ ದೇಶವನ್ನು ಬಿಟ್ಟು ನಾವು ಎಲ್ಲಿಯೂ ಹೋಗುವುದಿಲ್ಲ. ಯಾವ ಉದ್ದೇಶದಿಂದ? ವ್ಯಾಪಾರದ ಉದ್ದೇಶದಿಂದ ಎಲ್ಲೂ ಹೋಗುವುದಿಲ್ಲ. ಆಯ್ತು, ಆಜೀವನ ಪರ್ಯಂತ ಆಯ್ತು ಇದು ವ್ರತ. ಆಮೇಲೆ ಮರಣಾನಂತರ ಅಮೆರಿಕದಲ್ಲಿ ಹೋಗಿ ಹುಟ್ಟಿದ್ವಿ ಅಂದ್ರೆ ಏನ್ ಗತಿ? ಸಾಯಿಸ್ ತನಕ ಅಷ್ಟ, ಸಾವು ಬಂದ ನಂತರ ಎಲ್ಲಿ ಹೋಗ್ತೀರಿ ಹೋಗ್ರಿ ಅಂತ. ಜೀವನ ಇರುವ ತನಕ, ಜೀವನ ಇರುವ ತನಕ ನಾವು ಈ ತರದ ದಿಗ್ವ್ರತವನ್ನ, ಅದರ ಒಳಗಡೆಗೆ ದೇಶವ್ರತವನ್ನ ಸ್ವೀಕಾರ ಮಾಡ್ತೀವಿ ಅಂಥೇಳಿ ಅದನ್ನು ಸ್ವೀಕಾರ ಮಾಡೋದು. ಇಷ್ಟೇ ಇದೆಯಲ್ಲ, ಎರಡು ಸಲ ಸಾಮಯಿಕ, ದಿಗ್ವ್ರತ, ದೇಶವ್ರತ, ಪರಿಗ್ರಹ, ಪ್ರಮಾಣ ವ್ರತ. ಇಷ್ಟು ಮಾಡ್ಕೊಂಡ್ರೆ ಅಂದ್ರೆ ಮುಗಿಯಿತು. ಇನ್ನು ಎಂಟು ಭವದಲ್ಲಿ ಮೋಕ್ಷ, ಇದ ಭವದಲ್ಲಿ ಅಲ್ಲ ಮೋಕ್ಷ. ಎರಡನೇ ಪ್ರತಿಮಾದಿಂದ ಮೋಕ್ಷ ಇದ್ರೆ ಮತ್ತೆ ಏನು ಕೇಳೋದು? ಹಾ, ಮೋಕ್ಷ ಇದೆ. ಪಂಚಪಾಪಗಳಿಂದ ಏಕದೇಶ ಮೋಕ್ಷ. ಮೋಕ್ಷ ಅಂದ್ರೇನು? ಮುಕ್ತಿ. ಮುಕ್ತಿ ಅಂದ್ರೇನು? ಬಿಡುಗಡೆ. ಪಂಚಪಾಪಗಳಿಂದ ಏಕದೇಶ ಬಿಡುಗಡೆಗೆ ಮೋಕ್ಷ ಅಂತಾರೆ. ಎಂಥ ಮೋಕ್ಷ? ಏಕದೇಶ ಮೋಕ್ಷ. ಇನ್ನು ಸಂಪೂರ್ಣ ಮೋಕ್ಷ ಅಂತಂದ್ರೆ ದೇಹ, ಕರ್ಮ, ಪಂಚಪಾಪ ಒಟ್ಟು ಎಲ್ಲ ತ್ಯಾಗ ಮಾಡಿ ಸ್ವತಂತ್ರ ಆತ್ಮ ಅಷ್ಟೇ ಉಳಿದಿರಬೇಕು. ಆ ಆತ್ಮನ ಸಂಗಡ ಹೋಗುವುದಕ್ಕೆ ಮೋಕ್ಷ ಅಂತಾರೆ. ಪ್ರಯತ್ನ ಮಾಡ್ರಿ. ಸೆಕೆಂಡ್ ಚಾತುರ್ಮಾಸ ಐತಿ, ಆಚಾರ್ಯಶ್ರೀ ಕೇಳಿದ್ರು ಏನಾಯ್ತು ಈ ವರ್ಷ ಪರಿವರ್ತನ? ಏ, ಬಹಳ ಪರಿವರ್ತನ ಆಗಿತ್ರಿ ಆಚಾರ್ಯಶ್ರೀ, ಏನ್ ಹೇಳೋದ? ಇಲ್ಲಿ ಎಲ್ಲರೂ 4ನೇ ಗುಣಸ್ಥಾನದವರ 5ನೇ ಗುಣಸ್ಥಾನಕ್ಕೆ ಬಂದ್ಬಿಟ್ರು. इष्टाग भी कला इष्टाग भी को इन सामायिक एरड सला माडबेकु एरडने प्रतिमा दवरु याव तर सामायिक माडबेकु अन्नोदन्न अदनु ಹೇಳ್ಕೊಡ್ತೀವಿ ಅಷ್ಟೇ ಅಲ್ಲ ಕಲಿಸ್ಕೊಡ್ತೀವಿ ಅದಷ್ಟೇ ಮೇನ್ ಕೆಲಸ ಯಾವುದು ಸಾಮಾಯಿಕ ಸಾಮಾಯಿಕ ಮಾಡುವಾಗ ಎಷ್ಟು ಕರ್ಮಗಳ ನಿರ್ಜರಿ ಇದೆ ಅಷ್ಟು ಕರ್ಮಗಳ ನಿರ್ಜರಿ ಮತ್ತೆ ಯಾವ ಧಾರ್ಮಿಕ ಕಾರ್ಯದಲ್ಲಿ ಇಲ್ಲ ದಾನ ಒಂದು ಬಿಟ್ಟು ಸಾಮಾಯಿಕದಕ್ಕಿಂತ ಹೆಚ್ಚು ಕರ್ಮ ನಿರ್ಜರಿ ದಾನ ಮಾಡು ಸತ್ಪಾತ್ರ ದಾನ ಮಾಡುವಾಗಿದೆ ಯಾಕೆ ಸಾಮಾಯಿಕದಲ್ಲಿ ಎಷ್ಟು ಮನಸ್ಸು ಏಕಾಗ್ರ ಆಗ್ತದೆ ಅಲ್ಲ ಅದಕ್ಕಿಂತ ಎಷ್ಟೋ ಪಟ್ಟು ಏಕಾಗ್ರತೆ ದಾನ ಕೊಡುವಾಗ ಆಗ್ತದೆ ದಾನ ಕೊಡುವಾಗ ಚಂಚಲ ಆಗ್ತದೆ ನೋಡಿ ಯಾವಾಗ ಆಗಿದೆ ಅಷ್ಟು ಅಂತರ್ಮುಹೂರ್ತ ಕಾಲ ಅತ್ಯಂತ ಏಕಾಗ್ರತೆಯಿಂದ ಎಷ್ಟು ಶೋಧನೆ ಮಾಡಿ ಎಷ್ಟು ಭಕ್ತಿಯಿಂದ ಎಷ್ಟು ವಿಶುದ್ಧಿಯಿಂದ ಎಷ್ಟು ಪವಿತ್ರ ಮನಸ್ಸಿನಿಂದ ದಾನ ಕೊಡ್ತಿರ್ತೀವಿ ಈ ದಾನದಲ್ಲಿ ಸಾಮಾಯಿಕಕ್ಕಿಂತ ಹೆಚ್ಚು ಕರ್ಮ ನಿರ್ಜರಿ ಇದೆ ಅಂತ ಹೇಳಿದರು ಅದಕ್ಕೆ ಅತಿಥಿ ಸಂವಿಭಾಗ ಅನ್ನುವಂತಹ ವೃತ್ತವೂ ಕೂಡ ಎರಡನೇ ಪ್ರತಿಮೆಯಲ್ಲಿ ಇದೆ ಸಾಮಾಯಿಕ ಪುರುಷದೋಪಾಸ ಅತಿಥಿ ಸಂವಿಭಾಗ ಇವು ಶಿಕ್ಷಾವೃತಗಳು ನಾಲ್ಕು ದಿಗ್ವೃತಗಳು ಗುಣವೃತಗಳು ಮೂರು ಶಿಕ್ಷಾವೃತಗಳು ನಾಲ್ಕು ದಿಗ್ವೃತ ದೇಶವೃತ ಅತಿಥಿ ಸಂವಿಭಾಗ ಮತ್ತು ಸಾಮಾಯಿಕ ಸಾಮಾಯಿಕ ಮಾಡಬೇಕು ಮೂರನೇ ಪ್ರತಿಮೆ ಹೆಸರು ಸಾಮಾಯಿಕ ಪ್ರತಿಮೆ ಎಕ್ಸ್ಟ್ರಾ ಹೆಸರು ಇದು ಮೂರನೇ ಹೆಜ್ಜೆ ಪ್ರತಿಮೆಗಳಲ್ಲಿ ಮೂರನೇ ಹೆಜ್ಜೆ ಸಾಮಾಯಿಕ ಪ್ರತಿಮೆ ಸಾಮಾಯಿಕ ಪ್ರತಿಮೆ ಅಂದರೆ ಮೂರು ಸಲ ಸಾಮಾಯಿಕ ಮಾಡೋದು ನಿಯಮದಿಂದ ಆದರೆ ಎರಡನೇ ಪ್ರತಿಮೆಯಲ್ಲಿ ಎರಡೇ ಸಲ ಸಾಮಾಯಿಕ ಮಾಡೋದು ಬೆಳಿಗ್ಗೆ ಸಾಯಂಕಾಲ ಒಂದು ಪೌನ್ ಗಂಟೆ ಪೌನ್ ತಾಸು ಸಾಮಾಯಿಕ ಮಾಡೋದು ಏನ್ ಮಾಡೋದು ಅದರೊಳಗೆ ಸಾಮಾಯಿಕ ಅಂದ್ರೆ ಸಮತಾಭಾವ ಎಲ್ಲಾ ಪ್ರಕಾರದ ಸಾಂಸಾರಿಕ ಕ್ರಿಯೆಗಳನ್ನೆಲ್ಲ ತ್ಯಾಗ ಮಾಡಿ ಶರೀರವನ್ನ ಒಂದೇ ಜಾಗದಲ್ಲಿ ಇರಿಸಿಕೊಂಡು ಅಲ್ಲಿ ಇಲ್ಲಿ ಹೋಗುವಂತಹ ವಿಕಲ್ಪಗಳನ್ನೆಲ್ಲ ತ್ಯಾಗ ಮಾಡಿ ಮುಕ್ಕಾಲು ಗಂಟೆ 45 ನಿಮಿಷ ಕೂತ್ಕೊಳ್ಳೋದು ಕೂತ್ಕೊಂಡು ಆತ್ಮಚಿಂತನೆಯನ್ನು ಮಾಡೋದು ನಾನು ಯಾರು ನಾನು ಆತ್ಮ ಯಾವ ಭವದಲ್ಲಿದ್ದೇನೆ ಕರ್ಮಭೂಮಿಯಲ್ಲಿ ಮನುಷ್ಯ ಪರ್ಯಾಯದಲ್ಲಿ ಮನುಷ್ಯ ಭವದಲ್ಲಿದ್ದೇನೆ ನಾನು ಏನ್ ಮಾಡ್ತಾ ಇದ್ದೇನೆ ನಾನು ಒಳ್ಳೆ ಕಾರ್ಯವನ್ನೇ ಮಾಡ್ತಾ ಇದ್ದೇನೆ ನಾನು ಪ್ರತಿಮಾಧಾರಿ ಈ ಸಮಯದಲ್ಲಿ ಹಿಂದೆ ದೇವಲೋಕದಲ್ಲಿದ್ದಾಗ ನನಗೆ ಪ್ರತಿಮಾಧಾರಿ ಆಗಲಿಕ್ಕೆ ಸಾಧ್ಯ ಆಗಲಿಲ್ಲ ನರಕದಲ್ಲಿದ್ದಾಗ ಸಾಧ್ಯ ಆಗಲಿಲ್ಲ ನಿಬೋಧದಲ್ಲಿದ್ದಾಗಂತೂ ಏನೂ ಆಗಲಿಲ್ಲ ಅಸೌಜ್ಞಿ ಪಂಚೇಂದ್ರಿಯಾಗಿ ತಿರೆಂಚಿಯಾಗಿ ಜನ್ಮ ತಾಳಿದೆ ಅಲ್ಲೂ ಕೂಡ ಏನಾಗಲಿಲ್ಲ ಸೌಜ್ಞಿ ತಿರೆಂಚ ಪಂಚೇಂದ್ರಿಯ ಆದೆ ಆದರೆ ಅಷ್ಟೊಂದು ಬುದ್ಧಿ ಇರಲಿಲ್ಲ ಆದ್ದರಿಂದ ಏನೂ ಆಗಲಿಲ್ಲ ಈಗ ಮನುಷ್ಯ ಭವದಲ್ಲಿ ಬಂದಿದ್ದೇನೆ ನನಗೆಲ್ಲ ವಿಷಯ ತತ್ವ ಗೊತ್ತಾಯಿತು ಆತ್ಮಕಲ್ಯಾಣದ ಮಾರ್ಗ ಗೊತ್ತಾಯಿತು ಇದು ಗೊತ್ತಾದ ನಂತರ ನಾನು ಎರಡು ಪ್ರತಿಮೆಗಳನ್ನು ಧಾರಣೆ ಮಾಡಿ 5ನೇ ಗುಣಸ್ಥಾನಕ್ಕೆ ಬಂದಿದ್ದೇನೆ ಈ 5ನೇ ಗುಣಸ್ಥಾನ ನಿಜವಾಗಲೂ ನನ್ನನ್ನು 8ನೇ ಭವಕ್ಕೆ ಮೋಕ್ಷವನ್ನು ಕೊಡಿಸುವಂತಹ ಗುಣಸ್ಥಾನ ಈ ಗುಣಸ್ಥಾನದಲ್ಲಿದ್ದುಕೊಂಡು ನನಗೆ ಒಂದು ಸಲ ಅವಶ್ಯ ಸಲ್ಲೇಖನಾ ಮರಣವನ್ನು ಮಾಡಿಕೊಳ್ಬೇಕು ನನ್ನ ಸಲ್ಲೇಖನಾ ಮರಣ ಕೊನೆಯದ್ದು ಯಾವುದು ಅಂತಂದರೆ ನನ್ನ ಮರಣ ಬಾಲಪಂಡಿತ ಮರಣ ಈ ಬಾಲ್ ಪಂಡಿತ್ ಮರಣವನ್ನು ಒಂದು ಸಲ ಮಾಡಿಕೊಂಡ್ರೆ ನನಗೆ ನಿಶ್ಚಿತ 8 ಭೋಗಗಳು ಉಳಿತವೆ ಅನ್ನೋದು ನಮ್ಮ ತೀರ್ಥಂಕರ್ ಭಗವಂತರು ಹೇಳಿದ್ದಾರೆ. ಅದರೊಳಗೆ ನನಗೆ ವಿಶ್ವಾಸ ಇದೆ. ಅದಕ್ಕಾಗಿ ನನಗೆ ಕೊನೆಯ ಸಮಯದಲ್ಲಿ ಸಲ್ಲೇಖನ ಮರಣ ಪ್ರಾಪ್ತವಾಗಲಿ. ದುಃಖಕ್ಕೋ ಕಮ್ಮಕ್ಕೋ ಭೋಯಿಲಾವೋ ಸುಭೈಗಮನಂ ಸಮಾಹಿ ಮರಣಂ ಜಿನ್ಗುಣ ಸಂಪತ್ತಿ. ಸಮಾಧಿ ಮರಣ ಪ್ರಾಪ್ತವಾಗಲಿ. ಜಿನೇಂದ್ರ ಭಗವಂತನಂತಹ ಗುಣ ಸಂಪತ್ತಿ, ಅರ್ಹಂತ ಭಗವ ಪರಮೇಷ್ಠಿಗಳ ಆತ್ಮ ಗುಣಗಳ ಸಂಪತ್ತಿ, ಸಿದ್ಧ ಭಗವಂತರ ಗುಣಗಳ ಸಂಪತ್ತಿ ನನಗೆ ಲಭಿಸಲಿ ಅನ್ನುವಂತ ಭಾವನೆಯನ್ನು ಮಾಡೋದು. ಅಹಿಂಸಾ ಪದ್ಧತಿಯಿಂದ ನಡೆದುಕೊಳ್ಳುವುದು, ತ್ರಸ ಜೀವಿಗಳನ್ನು ರಕ್ಷಿಸುವುದೇ 5ನೇ ಗುಣಸ್ಥಾನದ ಮುಖ್ಯ ಅಹಿಂಸಾ ವ್ರತ. ಸ್ಥಾವರ ಜೀವಿಗಳನ್ನಂತೂ ರಕ್ಷಣೆ ಮಾಡಲಿಕ್ಕೆ ಸಾಧ್ಯವಿಲ್ಲ, ತ್ರಸ ಜೀವಿಗಳನ್ನು ರಕ್ಷಿಸಬೇಕು. ಬುದ್ಧಿಪೂರ್ವಕ ನೋಡಿ, 2ನೇ ಪ್ರತಿಮೆಯಲ್ಲಿ ಹೊಲ ಮನಿ ಮಾಡಲಿಕ್ಕೆ ಬರಲ್ಲ ಅಂತೇನಲ್ಲ, ಎಲ್ಲ ಮಾಡಬಹುದು. 7ನೇ ಪ್ರತಿಮೆಯ ತನಕ ಹೊಲ ಮನಿ ಕೆಲಸ ಎಲ್ಲ ಉದ್ಯೋಗ, ಕೃಷಿ ವ್ಯಾಪಾರ ಉದ್ಯೋಗ ಎಲ್ಲ ಮಾಡಲಿಕ್ಕೆ ನಡೆಯುತ್ತೆ 7ನೇ ಪ್ರತಿಮೆ ತನಕ. 8ನೇ ಪ್ರತಿಮೆ ತಗೊಂಡ್ರಿ ಅಂತಂದ್ರೆ ಆಮೇಲೆ ಹೊಲದಲ್ಲಿ ಆಗ್ತಕ್ಕಂತಹ ಹಿಂಸಾಕಾರಿಗಳನ್ನು ಕೂಡ ತಡೆಗಟ್ಟತಾನೆ. ಕೃಷಿ ಮಾಡುವುದನ್ನೇ ತ್ಯಾಗ ಮಾಡಿ ಆತ್ಮಕಲ್ಯಾಣಕ್ಕಾಗಿ ತಾನು ಉದ್ಯೋಗ ಕಾರ್ಯಗಳನ್ನು, ನೌಕರಿಯನ್ನು, ಉದ್ಯೋಗವನ್ನು ಬಿಡ್ತಾನೆ. ನೌಕರಿ ಇದ್ರೆ ಬಿಡಬೇಕು, ಉದ್ಯೋಗ ಕೃಷಿ ವ್ಯಾಪಾರ ಯಾವುದೂ ಕೂಡ ಜೀವನವನ್ನು ಸಾಗಿಸುವಂತಹ ಉಪಾಯದ ಸಾಧನಗಳನ್ನು ನಿಲ್ಲಿಸಬೇಕು. ಯಾವ ಪ್ರತಿಮೆಯಲ್ಲಿ? 8ನೇ ಪ್ರತಿಮೆಯಲ್ಲಿ. ಅದಕ್ಕಿಂತ ಮೊದಲು ಏನಿಲ್ಲ, ಮನೆಯಲ್ಲಿದ್ದುಕೊಂಡು ನೀವು ಎಲ್ಲಾ ಕೆಲಸ ಮಾಡ್ತಾ ಇದ್ರೂ ಕೂಡ 7 ಪ್ರತಿಮೆ ತಗೋಬಹುದು, 7 ಪ್ರತಿಮೆಗಳನ್ನು ಪಾಲನೆ ಮಾಡಬಹುದು. 8ಕ್ಕೆ ಹೋಗ್ತೀರಿ ಅಂತಂದ್ರೆ ಆಮೇಲೆ ಹೊಲದಲ್ಲಿ ಕೆಲಸ ಮಾಡಲಿಕ್ಕೆ ನಡೆಯಲ್ಲ, ಆರಂಭ ಸಾರಂಭ ಕೆಲಸಗಳನ್ನು ಹೊಲದಲ್ಲಿ ಮಾಡಲಿಕ್ಕೆ ಬರಲ್ಲ. ಒಂಬತ್ತನೇ ಪ್ರತಿಮೆ ಅದು ಪರಿಗ್ರಹ ತ್ಯಾಗ ಪ್ರತಿಮೆ. ಇನ್ನು ಈ ಕೆಲಸಗಳನ್ನು ತ್ಯಾಗ ಮಾಡಿದ್ದಾನೆ, ತಾನು ತನ್ನ ಕೈಯಿಂದ ಮಾಡಲ್ಲ, ಆದರೆ ಮಕ್ಕಳಿಗೆ ಏನು ಒಪ್ಪಿಸಿರ್ತಾನಲ್ಲ, ಆ ಮಕ್ಕಳಿಗೆ ಏನಾದರೂ ಸಮಸ್ಯೆ ಬಂತು ಅಂತಂದ್ರೆ ಕೇಳಿದಾಗ ಮಾರ್ಗದರ್ಶನ ಮಾಡಲಿಕ್ಕೆ ಬರ್ತದೆ, ಬರ್ತೈತಿ. ಯಾವ ಪ್ರತಿಮೆಯಲ್ಲಿ? 8ನೇ ಪ್ರತಿಮೆಯಲ್ಲಿ. 8ನೇ ಪ್ರತಿಮೆಯಲ್ಲಿ ಹೊಲ ಮಾಡೋದು ಬಂದಾಯ್ತು, ನೌಕರಿ ಬಂದಾಯ್ತು, ಅಲ್ಲಿ ನೌಕರಿ ಇದ್ದವ್ರು ನೌಕರಿ ಬಂದ್ ಮಾಡ್ತಾರೆ, ಹೊಲ ಇದ್ದವ್ರು ಹೊಲ, ವ್ಯಾಪಾರ ಇದ್ದವ್ರು ವ್ಯಾಪಾರ ಬಂದ್ ಮಾಡ್ತಾರಲ್ಲ. ಆಮೇಲೆ ಮಕ್ಕಳಿಗೆ ಒಪ್ಪಿಸಿರ್ತಾರೋ, ತಾವು ಮುಕ್ತ ಆಗಿರ್ತಾರೋ ಆ ಹಿಂಸಾಕಾರ್ಯದಿಂದ, ಆದ್ರೆ ಮಕ್ಕಳು ಕೇಳಿದ್ರಂತಂದ್ರೆ ಹೇಳು ಪ್ರಸಂಗ ಬರ್ತೈತಿಲ್ಲ, ಹೇಳಬಹುದು, ಹೇಳಲಿಕ್ಕೆ ನಡೀತದೆ, ಮಾಡಲಿಕ್ಕೆ ನಡೀಲ್ಲ. ಯಾವ ಔಷಧಿ ಹೊಡೆದ್ರೆ ಯಾವ ಬೆಳೆ ಉಳಿತೈತಿ, ಯಾವ ಔಷಧಿ ಹೊಡೆದ್ರೆ ಹುಳ ಹೆಂಗ ಸಾಯ್ತವು, ಇದನ್ನ ನನಗ್ಯಾಕೆ ಕೇಳ್ತೀಯಪ್ಪ, ನಾ ಹಿಂಸಾಕಾರಿಗಳನ್ನೆಲ್ಲ ಒಪ್ಸಕ್ಕಿತ್ತು ಪೈಲಾನ ಹೇಳಿಬಿಡೋದು ಅದನ್ನ. ಇಂಥ ರೋಗ ಇಂಥ ಔಷಧಿ ಒಮ್ಮೆ ಹೇಳಿಬಿಡೋದು. ಆಮೇಲೆ ಇದ್ರ ಜ್ಞಾನವನ್ನು ಕೊಡುವಂತವ್ರು ಜಗತ್ತಿನಲ್ಲಿ ಎಷ್ಟು ಜನ ಬೇಕು, ಎಲ್ಲಾದರೂ ಕೇಳ್ತಾನೆ, ಏನಾದರೂ ಮಾಡ್ತಾನೆ, ನಾವು ಹೇಳುವಂತ ಅವಶ್ಯಕತೆ ಏನೂ ಉಳಿಲ್ಲ. ಇನ್ನು ಮಾರ್ಗದರ್ಶನ ಅಂತಂದ್ರೆ ಎಂಥದ್ದು, ವ್ಯಾಪಾರನನ್ನ ಹೇಗೆ ಮಾಡಬೇಕು, ಕೃಷಿ ಹೇಗೆ ಮಾಡಬೇಕು, ಯಾವ ಬೆಳೆ ಬಿತ್ತಿದ್ರೆ ಏನಾಗ್ತೈತಿ, ಯಾವಾಗ ಬೀಜ ಬಿತ್ತಬೇಕು, ಏನು ಇಂಥದ್ದೆಲ್ಲ ಸಾಮಾನ್ಯ ವಿಷಯಗಳನ್ನು ಕೇಳ್ತಾನೆ ಅಂತಂದ್ರೆ ಮಾರ್ಗದರ್ಶನ ಮಾಡಬಹುದು. ಡೈರೆಕ್ಟ್ ಹಿಂಸಾ ಕಾರ್ಯದಲ್ಲಿ ಏನಾದರೂ ವಿಚಾರಿಸ್ತಾ ಇದ್ದಾನೆ ಅಂತಂದ್ರೆ ಅಂತ ಕೆಲವೊಂದು ಸಂದರ್ಭಗಳನ್ನ ಮೌನ್ ತಗೊಳ್ಳೋದು. ಎಲ್ಲಾದರೂ ಏನಾದರೂ ಕೇಳ್ಕೊತಾನೆ, ಏನಾದರೂ ಮಾಡ್ತಾನೆ, ಸಂಸಾರ ಏನು ನಿಲ್ಲಲ್ಲ, ಹಂಗ ಹೋಗ್ತೈತಿ. ಹಗ್ಗ ಬಿಚ್ಚಿ ನಾವಿನಾಗ ಹೋಗಿತ್ತಂತಂದ್ರೆ ನಾವೇನು ನಿಲ್ಲಲ್ಲ, ಯಾರು ಹೇಳ್ಕತ್ತಲ್ಲ ಅದು ಹೋಗ್ತಾ ಇರ್ತೈತಿ. ಸ್ವಲ್ಪ ಏನಾದರೂ ಮಾಡ್ರಿ, ಪ್ರತಿಮೆಗಳನ್ನೆಲ್ಲ ಸರಿಯಾಗಿ ಒಂದ್ಸಲ ರತ್ನಗಳು ಸಾವಕಾಚಾರದಲ್ಲಿ ವರ್ಣನೆ ಡಿಟೇಲ್ ಮಾಡಿದ್ದಾರೆ ಪ್ರತಿಮೆಗಳ ಬಗ್ಗೆ, ಅದನ್ನು ಸ್ವಾಧ್ಯಾಯ ಮಾಡುವುದು. ಪ್ರತಿಮಾ ತಗೊಳ್ದಿತ್ತಂದ್ರೆ ಒಂದ್ಸಲ ಅದನ್ನು ಸರಿಯಾಗಿ ಸ್ವಾಧ್ಯಾಯ ಮಾಡ್ರಿ. ಆಮೇಲೆ ಅದರೊಳಗೆ ಏನರ ಕ್ವಶನ್ ಬಂತು, ಸಮಸ್ಯೆ ಬಂತು ಅಂತಂದ್ರೆ ಅದನ್ನು ಬರೆದಿಡ್ರಿ, ಆ ಶಂಕಾ ಸಮಾಧಾನ ಮಾಡ್ಕೋರಿ. ನಾವಿದೇವಲ್ಲ, ಸ್ವರೂಪ ಮೊದಲು ಸರಿಯಾಗಿ ತಿಳ್ಕೊಂಡು ಪುರುಷಾರ್ಥ ಮಾಡ್ರಿ, ಇದೇನು ಕಠಿಣ ಇಲ್ಲ. ಐದನೇ ಗುಣಸ್ಥಾನಕ್ಕೆ ಹೋಗೋದು, ಚತುರ್ಥ ಕಾಲದಲ್ಲಿ ಮನೆ ಮನೆಗೆ ಐದನೇ ಗುಣಸ್ಥಾನದವರು ಇರ್ತಿದ್ರು. ನಾಲ್ಕನೇ ಗುಣಸ್ಥಾನವರು ಕಡಿಮೆ, ಐದನೇ ಗುಣಸ್ಥಾನದವರೇ ಜಾಸ್ತಿ. ಯಾಕೆ? ದುರ್ಲಭ ಮನುಷ್ಯ ಪರ್ಯಾಯ ಗೊತ್ತಾಯಿತು, ಇನ್ನು ಮುನಿ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂದ ಮೇಲೆ ನಾವು ಏನಾದರೂ ಮಾಡಿ ಗೃಹಸ್ಥಾವಸ್ಥೆಯಲ್ಲಿ ಯಾವ ಗುಣಸ್ಥಾನವನ್ನು ನಾವು ಹೆಚ್ಚಿಂದ ಹೆಚ್ಚು ಮುಟ್ಟಬಹುದು ಆ ಗುಣಸ್ಥಾನವನ್ನು ಪ್ರಾಪ್ತ ಮಾಡಿಕೊಳ್ಳೋಣ. ಸ್ವಲ್ಪ ಈ ಔಷಧಿ ಎಲ್ಲ ಏನು ಹೇಳ್ತಾ ಇದ್ದೀರಲ್ಲ, ಅಂಗ್ರೇಜಿ ಔಷಧಿ ಅದು ಇದು ಮಹಾಹಿಂಸಾಜನಕ ಎಲೋಪೆಥಿಕ್ ಔಷಧಿ, ಇದನ್ನು ವಾಪರಿಸದೆ ದೇಶೀಯ ಔಷಧಿ ವಾಪಸುವುದು ಆಯುರ್ವೇದಿಕ್. ಈಗೆಲ್ಲ ಈ ಔಷಧಿಗಳನ್ನ ಯಾಕೆ ವಾಪಸುವಂತ ಪ್ರಸಂಗ ಬಂತು, ನಮ್ಮ ಆಹಾರ ಸರಿ ಇರಲಿಲ್ಲ, ಆಮೇಲೆ ನಮ್ಮ ಶರೀರದ ರಕ್ತಕ್ಕಿಂತ ಜಾಸ್ತಿ ಶಕ್ತಿ ರೋಗದಿದೆ, ರೋಗ ಪ್ರತಿಕಾರಕ ಶಕ್ತಿ ನಮ್ಮಲ್ಲಿ ಇಲ್ಲ, ಯಾಕೆಂದ್ರೆ ನಾವು ಸಾತ್ವಿಕ ಭೋಜನ ಮಾಡಲಿಲ್ಲ. ಹಾ, ಶಾಂತಿ ಇಲ್ಲ ಮನಸ್ಸಿನಲ್ಲಿ, ಅದು ಕಾರಣ. ಆಮೇಲೆ ಶುದ್ಧ ಭೋಜನ ಮಾಡಿದ್ರಿ ಅಂತಂದ್ರೆ ವಸ್ತು ಶುದ್ಧ ಇತ್ತು, ಸಾಮಾನ್ಯ ಇತ್ತು, ಸಾತ್ವಿಕ ಇತ್ತು, ಸಿಂಪಲ್ ಇತ್ತು ಅಂತಂದ್ರೆ ಯಾವುದೂ ಗಂಭೀರ ರೋಗ ಆಗೋದೇ ಇಲ್ಲ ಮನುಷ್ಯನಿಗೆ, ಗ್ಯಾರಂಟಿ. ಶರೀರಕ್ಕೆ ಸ್ವಲ್ಪ ವ್ಯಾಯಾಮ ಕೊಡಬೇಕು, ಯೋಗಾಸನ ಮಾಡಬೇಕು, ಪ್ರಾಣಾಯಾಮ ಮಾಡಬೇಕು, ಪ್ರತಿನಿತ್ಯ ಇದನ್ನು ಇಟ್ಟುಕೊಂಡ್ರೆ ಕ್ರಿಯಾ ಏನೇನಾಗಲ್ಲ. ನಮ್ದು ಶರೀರ ಇದೆಯಲ್ಲ, ನಿಮ್ದು ಶರೀರ, ನಿಮ್ಗೆ ಯಾಕೆ ಎಲೋಪೆಥಿಕ್ ಔಷಧಿಗಳು ಬೇಕಾದ್ರು? ನಮ್ಗೆ ಆಯುರ್ವೇದ ಕೊಡ್ತಾರೋ ಅದನ್ನು ನಡೀತೈತಿ ನಮ್ದು. ಎಲೋಪೆಥಿಕ್ ಕೊಡುವಂತ ಪ್ರಸಂಗ ಬರೋದೇ ಇಲ್ಲಲ್ಲ. ಅಂಥ ಗಂಭೀರ ರೋಗ, ದೊಡ್ಡ ರೋಗ ಆಗಲಿಕ್ಕೆ ಸಾಧ್ಯ ಇಲ್ಲ. ಶುದ್ಧ ಭೋಜನ ಮಾಡ್ಕತ್ರಿ ಅಂದ್ರೆ ಯಾವುದೂ ರೋಗ ಬರಲ್ಲ. ನಕ್ಕಿ ಮನಸ್ಸು ಕಂಟ್ರೋಲ್ ಮಾಡಬೇಕು. ತಿನ್ನು ಅನ್ನೋದ್ರ ಮೇಲೆ ಮನಸ್ಸು ಕಂಟ್ರೋಲ್ ಆಯಿತು, ಎಲ್ಲ ಆಯ್ತು ಅನ್ನೋದು. ಶರೀರವೂ ಬದುಕಿತು ಮತ್ತು ಸಂಯಮನೂ ಬದುಕಿತು. ಅಭ್ಯಾಸ ಮಾಡ್ರಿ, ಮೊದಲು ಸಾತ್ವಿಕ ಭೋಜನ ಮಾಡೋದು ಅಭ್ಯಾಸ ಮಾಡ್ರಿ. ನಿಮ್ಮ ಎಲೋಪತಿಕ್ ಔಷಧಿ ಎಲ್ಲ ಬಿಟ್ಟು ಹೋಗ್ತೈತಿ. ನಕ್ಕಿ ಬ್ಲಡ್ ಪ್ರೆಷರ್ ಹೆಚ್ಚಾಗುಲ್ಲ, ನಕ್ಕಿ. ಆಮೇಲೆ ಆಹಾರ ಒಂದು ಸಲ ತಗೊಂಡ್ರೆ ಸಾಕು, ದೀಡ್ ಸಲ ತಗೋರಿ. ಒಂದು ಸಲ ಆಗಲಿಲ್ಲ ಅಂತಂದ್ರೆ ದೀಡ್ ಸಲ ತಗೋರಿ. ಶರೀರಕ್ಕೆ ಆಹಾರ ಎಷ್ಟು ಬೇಕು ಅಷ್ಟೇ ಕೊಡಬೇಕು. ಹೆಚ್ಚು ಆಹಾರ ಕೊಟ್ರಿ ರೋಗಗಳು ಬರವ. ಮಧ್ಯ ಮಧ್ಯದೊಳಗೆ ಇದಕ್ಕೆ ನಾವು ಏಕಾಸನ ಮಾಡಿ, ಉಪವಾಸ ಮಾಡಿ, ಅಥವಾ ಒಂದೇ ಸಲ ಆಹಾರ ಮಾಡಿ ನಿತ್ಯ, ಈ ತರ ಶರೀರದಲ್ಲಿರತಕ್ಕಂಥ ಶಕ್ತಿಯನ್ನ ಹೆಚ್ಚು ಬೆಳೆಸೋದೂ ಇಲ್ಲ, ಏಕದಮ್ ಕಡಿಮೆನೂ ಮಾಡಿಕೊಳ್ಳೋದಿಲ್ಲ. ಅದನ್ನು ಮಧ್ಯಸ್ಥ ಇಟ್ಕೊಂಡು ಹೋಗೋದು ಅನ್ನುವಾಗ ಅದು ನಿರೋಗಿ ಇರ್ತದೆ ಶರೀರ. ಸ್ವಲ್ಪ ವ್ಯಾಯಾಮ ಮಾಡಬೇಕು. ಕೊಲ್ಲಾಪುರದಲ್ಲಿ ನಾವು ಇದ್ದಾಗ ಅಲ್ಲಿ ಜನ ನೋಡ್ರಿ ಸಿಟಿ ಜನರು ಜೈನರು 5 ಕಿಲೋಮೀಟರ್ ನಡ್ಲಿಕ್ಕೆ ಹೋಗ್ತಾರೆ ಅವರು. ರಾಜಾರಾಮ್ ಕಾಲೇಜ್ ಆ ಕಡೆ ಬರ್ತಾರೆ ಡಾಂಬರಿ ರೋಡ್, ಎಷ್ಟು ಕಿಲೋಮೀಟರ್? 5 ಕಿಲೋಮೀಟರ್ ಡೈಲಿ ಆ ಕಾಲೇಜ್ ತನಕ ಹೋಗೋದು, ಮನೆಗೆ ಬರೋದು. ಎಷ್ಟು ಗಂಟೆಗೆ ಹೇಳ್ತಾರೋ 5 ಗಂಟೆಗೆ, 5:30 ಬಹಳ ಜನ ಹೋಗ್ತಾರೆ ಅಲ್ಲಿ. 5:30 ಅಂತಂದ್ರೆ ಎಲ್ಲಿ ಸಂತೆ ಹೊಂಟಿದಾರೋ ಜಾತ್ರೆ ಹೊಂಟಿದಾರೋ ಹಿಂಗೆ ಅಲ್ಲಿ ಜನ ತಿರುಗಾಡಕ್ ಹೋಗ್ಬಿಡ್ತಾರೆ ಬೆಳಿಗ್ಗೆ. ನಡೀತಲ್ಲ ಅದಕ್ಕೇನು ನಿಮಗೆ ಏನೇನು ಇಲ್ಲ ಅಂತದ್ದು. ಹಾ, ಏನ್ ಹಿಂಸಾದಿಂದ ಭಯ ಇತ್ತು ಅಂತಂದ್ರೆ ಯೋಗಾಸನ ಮಾಡ್ರಿ. ಹಗಲಿ ಹೋಗೋದ? ಬೆಳಗಾದ ನಂತರ ಹೋಗೋದ? ವಾಕಿಂಗ್. ಆಕ್ಸಿಜನ್ ಸಿಗಬೇಕು. 5 ಗಂಟೆಯಿಂದ ಹಿಡ್ಕೊಂಡು 6 ಗಂಟೆವರೆಗೇನು ಒಂದು ವಾತಾವರಣ ಇರ್ತದೆ ಎಲ್ಲ, ಅದರೊಳಗೆ ಆಕ್ಸಿಜನ್ ಮಾತ್ರ ಹೆಚ್ಚಿರ್ತದೆ. ಸ್ವಲ್ಪ ತಿರುಗಾಡಿ ಬಂದ್ರೆ ಅಂತಂದ್ರೆ ಫುಲ್ ಚಾರ್ಜ್ ಆಗ್ತದೆ. ಯಾವುದು? ಆಕ್ಸಿಜನ್ ದಿಂದ ಶರೀರ ಚಾರ್ಜ್ ಆಗಿಬಿಡುತ್ತೆ. ಆಮೇಲೆ 24 ಗಂಟೆ ಕಾಲ ಸಹಯೋಗ ಮಾಡ್ತದೆ ಶರೀರಕ್ಕೆ. ಬರಗಾಲೇ ಹೋಗಬೇಕು, ಚಪ್ಪಲ್ ಹಾಕೊಂಡು ಹೋಗಬಾರ್ದು. ಕಾಲಾಗ ಏನಾರ ತೊಂದರೆ ಇದ್ರೆ ಹಾಕೋಬಹುದು, ಆದ್ರೆ ಬರಗಾಲ ನಡೆಯೋದು ಒಳ್ಳೆಯದು. ಸಿಟಿಯವರು ಬಹಳ ತಿರುಗಾಡ್ತಾರೆ. ಕೊಲ್ಹಾಪುರದಾಗ ಎಲ್ಲಾ ಜನರು, ನಾವು 6 ಗಂಟೆ ಕ್ಲಾಸ್ ಶುರು ಮಾಡ್ತಿದ್ವಿ ನೋಡ್ರಿ ಬೆಳಿಗ್ಗೆ, 24 ಜನ ನಡೀತಿತ್ತು ಅಲ್ಲಿ 6 ಗಂಟೆ. 2 ತಿಂಗಳು 24 ಜನ ನಡೀತು ಅಲ್ಲಿ ಡೈಲಿ 6 ಗಂಟೆಗೆ. ಅಲ್ಲಿಂದ 4:30 ಬಿಡೋರು ಅವರು, 5 ಕಿಲೋಮೀಟರ್ ನಡ್ಕೊಂಡು ಬರೋರು ಡೈಲಿ ಹೋಗ್ತಿದ್ರು. 4:30 ಎದ್ದು 5 ಕಿಲೋಮೀಟರ್ ನಡ್ಕೊಂಡು ಬಂದ್ರು ಅಂತಂದ್ರೆ ಇಲ್ಲಿ ಒಂದ್ ತಾಸಿನಲ್ಲಿ 5 ಕಿಲೋಮೀಟರ್ ನಡೀತಾರೆ. 6 ಗಂಟೆಗೆ ಸರಿಯಾಗಿ ಎಲ್ಲ ಸಭೆಯಲ್ಲಿ ತುಂಬಿಕೊಂಡು ಬಿಡ್ತಿದ್ರು. ಸಿಟಿಯವರಲ್ಲಿ ಬಹಳ ಅನುಶಾಸನ ಇರ್ತದೆ. ಸಣ್ಣವರವರು ಪ್ರಮಾದಿ. ಇವರಿಗೆ 6 ಗಂಟೆ ಹೊಡೆದಿದ್ರು ಏಳ ಅಂತಂದ್ರು ಹಿಂಗೆ ಮುಸ್ಕಿ ತೆಗೆದು ಜರ ಮತ್ತೆ ಬೆನ್ಕಿ ಆಗ್ತದೆ ಜಲ್ದಿ ಮಲಗೋದು. ಬೇಗ ಮಲಗು ಬೇಗ ಏಳು ಅಂತ ಹೇಳಿದಾರೇನಿಲ್ಲ. ಗಾದಿ ಮತ್ತೆ ಯೋಗಾಸನ ಮಾಡಿರೂ ಬರ್ತದೆ. ನಡೆದಿರುವಷ್ಟು ಲಾಭ ಯೋಗಾಸನದಿಂದ ಸಿಗ್ತದೆ. ಬೆಳಿಗ್ಗೆ ಜಲ್ದಿ ಸ್ವಚ್ಛಾಗಿ ಬಂದು ಖಾಲಿ ಹೊಟ್ಟೆಯಲ್ಲಿ ಇದು ಮಾಡಬೇಕು ಯೋಗಾಸನ. ಹೊಟ್ಟೆಯಲ್ಲಿ ಮಲ ಇರುವಾಗ ಮಾಡಿದ್ರಿ ಅಂತಂದ್ರೆ ನುಕ್ಸಾನ್ ಮಾಡ್ತದೆ, ಇವರು ಅಷ್ಟು ಲಾಭಕಾರಿ ಆಗುಲ್ಲ. ಸ್ವಚ್ಛ ಆದ ನಂತರ ಯೋಗಾಸನ ಮಾಡಬೇಕು. ಸ್ವಲ್ಪ ಪರಿಶ್ರಮ ಆಗುವಂತ ಯೋಗಾಸನ ಇರಬೇಕು. ಅದು ಯೋಗಾಸನದ ಪುಸ್ತಕ ತರಿಸಬೇಕು, ಅದನ್ನು ಓದ್ಕೋಬೇಕು. ಯಾವ ತರ ಮಾಡ್ತಾರೆ, ಯಾವ ಯೋಗಾಸನ ಮಾಡಿದಾಗ ಎಂಥ ರೋಗಗಳು ಕಂಟ್ರೋಲ್ ಆಗ್ತವೆ, ಶರೀರಕ್ಕೆ ಏನೇನು ಲಾಭ ಸಿಗ್ತದೆ ಅಂತ ಪುಸ್ತಕಗಳು ಇವೆ. ಇವತ್ತು ಕನ್ನಡದಲ್ಲಿವೆ, ಹಿಂದಿಯಲ್ಲಿವೆ, ಮರಾಠಿಯಲ್ಲಿವೆ, ಎಲ್ಲ ಭಾಷೆಗಳಲ್ಲಿ ಇವೆ. ಕಲ್ತಿದ್ದಾರು. ಯಾವುದು? ಅಲ್ಲಿ ಬಾಹುಲಿಯಲ್ಲಿ ಕಲಿಸ್ತಾರೆ ನೋಡಿ, ಶಿಬಿರದಲ್ಲಿ ಯೋಗಾಸನ. ಅವರೇ ಬಂದಿದ್ರು ಅದನ್ನು ಕಂಟಿನ್ಯೂ ಮಾಡಿದ್ರು. ಇಲ್ಲ, ಅದೆಲ್ಲ ಶಿಬಿರದಾಗ ಅಷ್ಟೇ ರೀ. ಮತ್ತೆ ಬೇರೆ ಟೈಮ್ದಾಗ ಶರೀರಕ್ಕೆ ಏನಾಯ್ತು ಅಂದ್ರೆ ಏತಿಲ್ಲ, ಅಂಜಿ ಇಂಜೆಕ್ಷನ್ ಒಂದು ಸುಚ್ಕೊಂಡು ಬಿಡೋದು ಆಯ್ತು, ಶರೀರ ಠೀಕ್ ಆಯ್ತು. ಎಲ್ಲೋ ಪಿಥಿಕ್ ಔಷಧಿ ಮೇಲೆ ಶರೀರನ್ನ ನಡೆಸೋದು ಇದು ತಪ್ಪು. ನಾವು ಆಲಸಿ ಆಗ್ತಾ ಇದ್ದೇವೆ. ಈ ಶರೀರಕ್ಕೆ ರೋಗ ಬಂದಾಗ ಎಲೋಪೆಥಿಕ್ ಔಷಧಿ ಕೊಟ್ಟು ಏಕದಂ ನಿಲ್ಲಿಸಿಬಿಡ್ತೇವೆ. ಇದನ್ನು ತಪ್ಪಿದು. ಪ್ರತಿಮಾಧಾರಿ ಹೇಗೆ ಆಗ ಅವರು? ಆಲಸಿ ಆಗೋದಿಲ್ಲ. ನಮ್ಮ ಶರೀರದ ಬಗ್ಗೆ ನಾವು ಆಲಸಿ ಆದ್ಯೂ ಅಂತಂದ್ರೆ ಶರೀರ ಸಾಥ್ ಕೊಡೋಲ್ಲ, ಐದನೇ ಗುಣಸ್ಥಾನಕ್ಕೆ ಹೋಗಬಿಡ್ಲದು. ಆಲಸ್ಯ ಮುಖ್ಯ ಐತಿ ನೋಡ್ರಿ. ಆಲಸ್ಯವನ್ನು ಜಯಿಸಿದ್ರಿ ಅಂತಂದ್ರೆ ಬೇಕಾದ ಮಾಡಬಹುದು. ಆಲಸಿ ಆದ್ರೆ ಅಂತಂದ್ರೆ ಏನು ಮಾಡಕ್ಕಾಗಲ್ಲ. ನಿಮ್ ನಿಮ್ಮ ಮನೆ ಛತ್ ಮೇಲೆ ಹೋಗಿ ಇದು ಮಾಡಬಹುದು ಆಸನ. ಬೆಳಗಿನ ಜಾವದಲ್ಲಿ ಐದೂವರೆಯಿಂದ ಆರೂವರೆ ಒಂದ್ ತಾಸು. ದೊಡ್ಡ ದೊಡ್ಡ ಛತ್ ಇರ್ತಾವಲ್ಲ, ಸಾಕಷ್ಟು ಇರ್ತಾವ, ಅದಕ್ಕೆ ಅವಕಾಶ ಕೊಡಬೇಕು. ನಾಲ್ಕು ಗಂಟೆ ಏಳುವಂತ ಅಭ್ಯಾಸ ಹಾಕೋಬೇಕು. ನಾಲ್ಕು ಗಂಟೆಗೆ ಎದ್ದು ಬಿಡಬೇಕು. ಎದ್ದು ಎಲ್ಲ ಕ್ಲಿಯರ್ ಕಾಡಿಗೆ ಹೋಗಿ ಬಂದು ಯೋಗಾಸನ ಸ್ವಲ್ಪ ಮಾಡಬೇಕು. ಒಂದು ಅರ್ಧ ತಾಸ ಯಾಕೆ ಮಾಡಬಾರಿ ಮಾಡಬೇಕು. ಮಾಡಿದ ನಂತರ ಆಮೇಲೆ ಕ್ಲಾಸ್ ಇದ್ರೆ ಕ್ಲಾಸ, ಸಂಸಾರದ ಯಾವುದು ಕ್ರಿಯೆ ಇತ್ತು ಅಂತಂದ್ರೆ ಅದು, ಸ್ನಾನ ಎಲ್ಲ ಮಾಡಬಹುದು. ಎಲ್ರೂ ಒಂದು ದಂಡಿಗೆ ಹಚ್ಚರಿ ಇದನ್ನ. ಜೀವನ ಐತಿ ಹಿಂಗ ಅಳಸಿ ಅಳಸಿದಾಗ ಇದನ್ನ ಕಳೆದು ಬಿಟ್ರಿ, ರತ್ನ ಹೋಗ್ತೈತಿ ನೋಡ್ರಿ. ಕಯಾಕ್ ಶಕ್ತಿ ರತ್ನ ಐತಿ ಶರೀರ, ಮಾನವ ಶರೀರ. ಸ್ತ್ರೀ ಪರ್ಯಾಯ ಇದ್ರೂ ರತ್ನ ಐತಿ, ಪುರುಷ ಪರ್ಯಾಯ ಇದ್ರೂ ರತ್ನ ಐತಿ. ಇದು ಇವು 16 ಸಿಗ್ತಾವ, ಇವು 8 ಸಿಗ್ತಾವ. ಇವು 16 ಕಳ್ಕೊಂಡ್ರಿ ಅಂದ್ರೆ 24 ಉಳಿತಾವ. ಅವ್ ನಪುಸಕ್ ಪರ್ಯಾಯ, ಅದೇನ್ ಉಪಯೋಗ ಇಲ್ಲ. ಅದು ಸ್ತ್ರೀ ಪರ್ಯಾಯ ಪುರುಷ ಪರ್ಯಾಯ ಆತ್ಮ ಕಲ್ಯಾಣಕ್ಕೆ ಎರಡೂ ಯೋಗ್ಯದವು. ಇವು ಐದನೇ ಗುಣಸ್ಥಾನ ತನಕ ಹೋಗ್ಬೋದು, ಇವರು ಆರನೇ ಏಳನೇ ಗುಣಸ್ಥಾನ ತನಕ ಹೋಗ್ಬಹುದು. 5 ಗಂಟೆ ಆಯ್ತು.